ಇವರು ಯಾಕೆ ಓದ್ತೀರಿ ಅಂತ ಇವ್ರು ಸಮಾಧಾನ ಅದಕ್ಕೆಲ್ಲ ಕೂಡ. ಸುಳ್ಳು ಕಥೆಗಳು ಏನೇನೋ ಬರೀತಾರೆ, ಹಿಂದಿಲ್ಲ ಮುಂದಿಲ್ಲ, ಇವ್ರು ಓದೋದು ಹಾಗೆ ಓದ್ತಾರೆ, ಬರೀತಾರೆ ಹಾಗೆ ಬರೀತಾರೆ ಅಂತ ಅವ್ರನ್ನ ಬೈತಾರೆ ಅಷ್ಟೇ. ನಿಜವಾಗ್ಲೂ ನಮ್ಮ ಗ್ರಂಥಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ 99% ಜನ ಏನ್ ಕೇಳುತ್ತಾರೆ, ಅದರ ಮೂಲ ಕಾರಣ ಮೂಲ ಕಥೆ ಗೊತ್ತಿಲ್ಲದೆ ಕೇಳೋದವೆಲ್ಲ ಕೂಡ ದೊಡ್ಡ ಅಜ್ಞಾನ. ಅದಕ್ಕೆ ಸ್ವಲ್ಪ ತಿಳುವಳಿಕೆ ಇದ್ರು ಕೂಡ ಆ ತಪ್ಪು ಮಾಡಕ್ ಸಾಧ್ಯ ಇಲ್ಲ. ಈ ವಿಮರ್ಶೆ ಮಾಡಿದ್ರಿಗೊಂದು ಯಾವ್ದೋ ಕೇಳಿದ ಪುಸ್ತಕ ಕೊಟ್ಬಿಟ್ಟು ವಿಮರ್ಶೆ ಮಾಡಿ ಅಂದ್ರೆ ಜನ ಏನ್ ಹೇಳ್ತಾನೆ, ಫಸ್ಟ್ ನಾನು ಓದ್ ಹೇಳ್ತೇನೆ ಅಂತ ಹೇಳ್ತಾನೆ. ಓದ್ ಹೇಳ್ತೇನೆ ಇಷ್ಟು ಪ್ರಾಮಾಣಿಕತೆ ಇದ್ರೆ ಸಾಕು. ರಾಮಾಯಣ ಮಹಾಭಾರತ ಜನ ಬೈತಾರಲ್ಲ, ಓದದೆ ಬೈತಾರೆ, ಇದು ಭಾರಿ ಆಶ್ಚರ್ಯ. ಅದ್ರ ಬಗ್ಗೆ ಸಂಸ್ಕೃತದ ABCD ಗೊತ್ತಿಲ್ಲ ಫಸ್ಟ್ ಅವರಿಗೆ, ಎಲ್ಲೆಲ್ಲ ತಪ್ಪು ತಪ್ಪು ಅನುವಾದ ಎಲ್ಲ ಓದಿರ್ತಾರೆ, ಅದನ್ನು ತಪ್ಪು ತಪ್ಪಾಗಿ ಬೇರೆ ಓದ್ಕೊಂಡಿರ್ತಾವೆ. ಬೇಕಾದಾಗ ಯಾವ್ದೋ ಒಂದು ಲೈನ್ ತಗೊಂಡ್ ಬಿಡೋದು ಭಾರಿ ಆಕ್ಷೇಪಣೆ ಮಾಡೋದು. ಅದಕ್ಕೆ ವಿಮರ್ಶೆ ಮಾಡಬೇಕಾದ್ರೆ ಸಮಗ್ರ ವಿಮರ್ಶೆ ಮಾಡದೆ ಹೋದ್ರೆ ಎಂದು ದೊಡ್ಡ ಅಪಚಾರ, ಸರಸ್ವತಿಯ ದ್ರೋಹ ಅದು, ಒಂದು ವೇದವ್ಯಾಸಕ್ರಿ ಮಾಡತಕ್ಕಂಥ ದ್ರೋಹ ಅದು. ಆ ದ್ರೋಹಕ್ಕೆ ಸಮನಾದ ಮತ್ತೊಂದು ದ್ರೋಹ ಇರಲಿಕ್ಕೆ ಸಾಧ್ಯ ಇಲ್ಲ. ಸಮಗ್ರ ವಿವೇಚನೆ ಮಾಡಬೇಕು. ರಾಮಾಯಣ ಇಷ್ಟು ಹೇಳಿದ್ದ ಹೌದು, ಮುಂದೆ ಹಾಗೆ ಹೇಳಿದ್ದ ಹೌದು, ಸೀತೆಗೆ ಆಭರಣ ಎಲ್ಲಿಂದ ಬಂತು, ಮುಂದೆ ಅಲ್ಲೇ ಸ್ವಲ್ಪ ನೋಡಿ ಏನಾಗುತ್ತೆ ಅಂತ ಹೇಳುತ್ತೆ. ಅಲ್ಲೇ ನೋಡಿ ಏನಾಗುತ್ತೆ, ಸೀತಾದಿ ಆಭರಣ ಬಿಚ್ಚಿಟ್ಟ ತಕ್ಷಣ ದಶರಥ ಹೇಳುತ್ತಾ, ನಮ್ಮ ಸೀತಾ ನಾನು ಕೇಳ್ಕೊತಾ ಇದ್ದೇನೆ, ಮಾವನಾಗಿ ಕೇಳ್ಕೊತಾ ಇದ್ದೇನೆ, ನೀವೆಲ್ಲ ಕೈಕೇಯಿ ಮಾತೆ ನಾನು ಕೇಳಿಬಿಟ್ರೆ ನನ್ನ ಗತಿ ಏನು ಅಂತ ಕೇಳ್ತೇನೆ. ಪಾಪ, ನಾನು ಮನೆಯ ಹಿರಿಯನಾಗಿ ಹೇಳ್ತೇನೆ, ಮಾವನಾಗಿ ಹೇಳ್ತೇನೆ, ನಾನು ಒತ್ತಿ ಹೇಳ್ತಾ ಇದ್ದೇನೆ, ನೀನು ಆಭರಣ ಸಮೇತಳಾಗೆ ಹೋಗಬೇಕು, ಇದು ನನ್ನ ಅಪೇಕ್ಷೆ, ನನ್ನ ಮಾವನ ಅಪೇಕ್ಷೆ ನಡೆಸಿಕೊಡು ಅಂತ ಕೇಳಿದಾಗ ಸೀತಾದಿ ಮತ್ತೆ ಆಭರಣ ಹಾಕೊಂಡ್ರು ಅಂತ ಹೇಳಿದ್ದಾರೆ. ಇಲ್ಲಿಂದ ಬಂದು ಪ್ರಶ್ನೆ ಉತ್ತರ ಅಲ್ಲೇ ಇದೆ. ಈ ಮಾತನ್ನು ಯೋಚನೆ ಮಾಡೋದು ಬಿಟ್ಟುಬಿಟ್ಟು ಏನೋ ಬರೆದಿದ್ದಾರೆ ಅಂತ ತಿಳ್ಕೊಂಡ್ರೆ ಏನೋ ಬರೆದಿಲ್ಲ, ಏನೋ ಓದ್ತಾರೆ, ಹೇಗೋ ಓದ್ತಾರೆ ಅಷ್ಟೇ ಜನಗಳು, ಶುದ್ಧ ಮೂರ್ಖರು. ಅದನ್ನ ಎಲ್ಲ ಸೀತಾದಿ ಆಭರಣಗಳನ್ನ ಧರಿಸಿಕೊಂಡು ಹೊರಟ್ರಂತೆ. ಆ ಕಾಲಕ್ಕೆ ಅನೇಕ ಪ್ರಸಂಗ ನಡೀತ, ಜನಗಳೆಲ್ಲ ಹೇಳ್ತಾರೆ ನಾವೆಲ್ಲ ಬರ್ತೇವೆ ರಾಮ ಅಂತ, ಎಲ್ಲ ಜನ ಹೋಗ್ತಾ ಇದ್ದಾರೆ. ರಾಮದೇವರಾಗ ಒಂದು ಘೋಷಣೆ ಮಾಡ್ತಾ ಇದ್ದಾರೆ, ನಾನು ಈಗ ಬೇಕಾದ್ದು ಕೊಡ್ತೇನೆ ಕೇಳೋರಿಗೆ, ಬೇಕಾದ್ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಕೇಳ್ಬೋದು ರಾಮದೇವರು ಹೇಳ್ಬಿಟ್ರೆ. ಇದು ಬಹುಶಃ ವಾಲ್ಮೀಕಿಗಳ ಕಥೆ ಕೇಳ್ಬಿಟ್ರೆ ನಮ್ಗೆ ಆಶ್ಚರ್ಯವಾಗಿ ಹೋಗ್ತಿರೋದು. ವನವಾಸಕ್ಕೆ ಹೇಳ್ತಾರೆ ಬೇಕಾದ್ರೆ ಬೇಕಾದ್ರು ಕೊಡ್ತೇನೆ ಅಂತ ಹೇಳ್ತಾನೆ ರಾಮದೇವರು. ಅಂದ್ರೆ ರಾಮ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ, ಈ ದುಡ್ಡೇ ಬೇರೆ, ಈ ದುಡ್ಡು ನನ್ನ ದುಡ್ಡು ಅಲ್ಲ, ಇದು ಅಯೋಧ್ಯೆಯ ದುಡ್ಡು ಇದೆಲ್ಲ, ನನ್ನ ಸ್ವಂತ ದುಡ್ಡಿದೆ ಅಂತ ಪರಮಾತ್ಮ ಹೇಳಿದ್ರೆ. ಲಕ್ಷ್ಮೀಪತಿಗೆ ಯಾವ ಲೆಕ್ಕ, ರಾಮನಿಗೆ ದುಡ್ಡಿತ್ತ ಅಂತ ಕೇಳಿದ್ರೆ ಜೊತೆಗೆ ಯಾರು ಹೋಗ್ತಿದ್ದಾರೆ, ಸೀತಾದೇವಿ ಲಕ್ಷ್ಮೀದೇವಿ ಅವರು. ಲಕ್ಷ್ಮೀದೇವಿಯ ಜೊತೆಗಿರಬೇಕಾದ್ರೆ ಈ ದುಡ್ಡು ತಗೊಂಡು ಏನ್ ಮಾಡಬೇಕಾಗಿದೆ ಪರಮಾತ್ಮ, ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಯಾರೇನ್ ಬೇಕೋ ಕೇಳ್ಕೊಳ್ಳಿ. ಶಾಸ್ತ್ರ ಹೇಳ್ತದೆ ಯಾತಕ್ಕೆ ರಾಮದೇವರು ಹಾಗೆ ಮಾಡ್ತಾರೆ ಅಂದ್ರೆ, ಪ್ರತಿ ಕೆಲಸಕ್ಕೂ ದಾನ ಅಂತ ಮಾಡಬೇಕು. ದಾನ ಇಲ್ಲದೆ ಏನ್ ಮಾಡಿದ್ರು ವ್ಯರ್ಥ ಅದು. ವನವಾಸಕ್ಕೆ ಹೋಗ್ಬೇಕಾದ್ರೂ ದಾನ ಮಾಡಿ ಹೋಗ್ಬೇಕು, ಅದು ಭಾರಿ ವಿಶೇಷ ಅದು. ಅನೇಕರಿಗೆ ಗೊತ್ತಿಲ್ಲ ದಾನ ಅಂದ್ರೆ ಜನ್ಮದಲ್ಲಿ ಎಂದೋ ಒಂದ್ ದಿವಸ ದಾನ ಅಂತ ತಿಳ್ಕೊಂಡಿರ್ತಾರೆ, ತಪ್ಪದು. ದಾನವನ್ನು ನಿತ್ಯ ವಿಧಿ ಅಂತ ಶಾಸ್ತ್ರ ಹೇಳುತ್ತದೆ, ದಾನವನ್ನು ನಿತ್ಯ ವಿಧಿ ಅದು. ಅದರಲ್ಲಿ ಯಥಾಶಕ್ತಿ ದಾನ ಅಂತ ಹೇಳಿದ್ರೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡಬೇಕು. ಮುಂದಿನ ಜೀವನಕ್ಕೆ ಹೇಗೆ ಮಂತ್ಲಿ ಸೇವಿಂಗ್ಸ್ ಬರ್ತಾನೆ ನೋಡಿದ್ರೆ ಸಂಬಳದಲ್ಲೇ ಹೋಗಿರುತ್ತೆ ಆ ಕಡೆಗೆ. ಮಂತ್ಲಿ ಸೇವಿಂಗ್ಸ್ ಹೇಗೆ ಆ ತರ ಬಂದ್ ಸಂಬಳ ಮಂತ್ಲಿ ಬರೋದ್ರಿಂದ ಮಂತ್ಲಿ ಸೇವಿಂಗ್ಸ್ ಅಷ್ಟೇ. ದಿವಸಕ್ಕೂ ನಾವು ಇಷ್ಟು ದಾನ ಮಾಡಲೇಬೇಕಾದ ವಿಧಿ ಅದು ಅಂತ ತೋರಿಸ್ತಾರೆ. ರಾಮ ಮಹಾಭಾರತದಲ್ಲಿ ಧೃತರಾಷ್ಟ್ರ ಗಾಡಿಗೆ ಹೋಗ್ಬೇಕಾದ್ರೆ ದಾನ ಮಾಡಿ ಹೋಗ್ತಾರೆ, ಅದು ವಿಶೇಷ. ವನಕ್ಕೆ ಹೋಗೋ ದೊಡ್ಡ ಯಜ್ಞ ಅದು, ಒಂದು ವನವಾಸ ಅಂತ ಹೇಳಿದ್ರೆ ಯಜ್ಞ, ಆದ್ದರಿಂದ ದಾನ ಮಾಡಿಯೇ ಮಾಡಬೇಕು. ಘೋಷಣೆ ಮಾಡ್ತಾರೆ ರಾಮದೇವರು, ಬನ್ನಿ ಯಾರು ಏನ್ ಬೇಕಾದ್ರೆ ಕೇಳಿಕೊಡ್ತೇನೆ. ಆ ಎಲ್ಲ ಕೇಳ್ಕೊಳ್ಳಕ್ಕೆ ಅಂತ ಬರ್ತಾ ಇದ್ದಾರೆ. ಎಲ್ಲ ಕಥೆ ಹೇಳೋದಿಲ್ಲ. ತ್ರಿಜಟ ಅಂತ ಒಬ್ಬ ಬ್ರಾಹ್ಮಣ ಬಂದನೇ, ಅವನು ರಾಮಾಯಣದ ಸುಧಾಮ ಇದ್ದಾಗ ಲೆಕ್ಕ, ಏನು ಇಲ್ಲ, ಹೆಂಡತಿ ಮಕ್ಕಳಿದ್ದಾರೆ, ಭಾರಿ ಬಡವ, ವಿಷಯ ಗೊತ್ತಾಯ್ತು, ಓಡ್ಕೋತ ಬಂದ್ಬಿಡ್ತಾನೆ, ರಾಮ ನನಗೆ ಅದ ಬೇಕು ಬೇಕು ಅಂತ ಬಂದಂತೆ. ಪಾಪ ನರಪೇತಲ್ಲ ಪಾಪ ಬ್ರಾಹ್ಮಣ, ಯಾವುದೋ ಕಾರಣ ಪ್ರಾರಬ್ಧ ದುಃಖ ಪಡ್ತಾ ಇದ್ದಾನೆ, ನನಗೆ ಬೇಕು. ರಾಮದೇವರು ಕೇಳ್ತಾರೆ ಎಷ್ಟು ಬೇಕು ನಿನಗೆ ಅಂತ ಕೇಳ್ತಾರೆ. ರಾಮ ಎಷ್ಟು ಕೊಡ್ತೀವಿ ಅಷ್ಟು ನನಗೆ ಬೇಕು ಅಂತ ಹೇಳ್ತಾರೆ. ದೇವ್ರು ಕೊಟ್ಟ ಸಂಕೋಚ ಹಾಕ್ಬಿಡ್ಬೇಕು, ಸರ್ಕಾರಿ ಗ್ರಾಂಟ್ಗೆ 10 ರೂಪಾಯಿ ಅಪ್ಲೈ ಮಾಡ್ತಾರ ಸರ್ಕಾರ, ಅದಂತ ಕೊಟ್ಟು ಬ್ರಹ್ಮಾಂಡ ಎಷ್ಟು ಕೊಡ್ತೀವಿ ಅಷ್ಟು ತಗೋತಾರೆ. ರಾಮದೇವರು ಬಿಡೋದಿಲ್ಲ, ನೋಡು ಹಾಗಿದ್ರೆ ಒಂದು ಕೆಲಸ ಮಾಡಿ, ನಿನ್ನ ಕೈಯಲ್ಲಿ ದಂಡ ಇದೆಯಲ್ಲ ತ್ರಿಜಟ, ಅದು ಎಷ್ಟು ದೂರ ಹೋಗಿತ್ತೀಯೋ ಅಷ್ಟು ದೂರ ನಿನ್ಗೆ ಧನ ಸಂಪತ್ತು ಕೊಡ್ತೇನೆ ಅಂತ ಹೇಳ್ತಾರೆ. ರಾಮದೇವ್ ಎಷ್ಟು ದೂರ ಹೋಗಿತ್ತೀಯೋ ಅಷ್ಟು ದೂರ ನಿನ್ನ ಸಂಪತ್ತು ಕೊಡ್ತೇನೆ. ಅವನು ನೋಡ್ತಾನೆ ಜೀವನದ ಫೈನೆಸ್ಟ್ ಆಪರ್ಚುನಿಟಿ ಅದು, ಅವನು ಏನು ಎಸಿತಾನೆ ಈಗ, ಆದ್ರೆ ಜೀವನದ ಇಡೀ ಭವಿಷ್ಯನೇ ಉಳ್ಕೊಂಡ್ಬಿಟ್ಟಿದೆ ಅದರೊಳಗೆ. ವಾಲ್ಮೀಕಿಗಳು ಬರೀತಾರೆ ಆ ಸಮಯದಲ್ಲೂ ಸಾಹಸ ಶುರು ಮಾಡ್ತಾರೆ. ಹುಟ್ಟ ಹೊತ್ತಿಗೆ ತೆಗೆದಂತೆ, ಶಲ್ಯ ತೆಗೆದಂತೆ, ಸೊಂಟಕ್ಕೆ ಬಿಕ್ಕೊಂಡಂತೆ, ಫುಲ್ ಪ್ರಿಪೇರ್ ಆಗ್ಬೇಕಲ್ಲ, ಸೊಂಟಕ್ಕೆ ಬಿಕ್ಕೊಂಡಂತೆ ಟೋಲಿಂಗ್ ಮಾಡಕ್ಕೆ ಕ್ಯಾಪ್ ಕೊಟ್ಟು ಹೋಗ್ತಾರೆ ನೋಡಿದ್ರೆ ಆ ಟೈಪ್ ಹೋಗ್ಬಿಟ್ಟು ಸರಿಯ ಸೊಂಟಕ್ಕೆ ಬಿಕ್ಕದನಂತೆ ಏನ್ ನಿಂತ್ಕೊಂಡಿದ್ದಾನೆ, ಅದ್ ತಗೊಂಡಿದ್ದಾನೆ ಕೋಲನ್ನ ಕೈಯಲ್ಲಿ ದಂಡ ಕಾಷ್ಟಿತ್ತು ಪಾಪ, ಮೇಲೆ ಕೆತ್ತಿದ್ದಾನೆ, ಅದ್ ಹ್ಯಾ ಬಿಲ್ಲಂತ ಬಗ್ಗಿದ್ದಂತ ಪಾಪ ಹಿಂದಕ್ಕೆ, ಅವನ ದೇಹನೇ ಬಿಲ್ಲಾದಾಗ ಆಗಿಬಿಟ್ಟಿದೆ. ಫುಲ್ ಸ್ವಿಂಗ್ ಅಲ್ಲಿ ಹೋಗ್ಬೇಕಲ್ಲ ಅದು, ಒಂದು ಅದು ಓಡ್ಕೋತ ಬಂದಿಲ್ಲ, ಗಮನಿಸ್ಬೇಕು ನಾವು. ಓಡ್ಕೋದು ಫಾಸ್ಟ್ ಬೌಲಿಂಗ್ ಅಂತ ಓಡಾಯಾಸ ಮಾಡ್ಕೊಂಡಿರ್ತಾರ ಪಾಪ, ಅದು ಓಡ್ಕೋತ ಬಂದಿಲ್ಲ ಅವನು. ಹಾಗೆ ಹಿಂದಕ್ಕೆ ಎತ್ತಿದ್ದಾನೆ, ಜೋರಾಗಿ ಎಸ್ತು ಬಿಟ್ಟನಂತೆ ಅವನು, ಹೇಗಿದ್ದು ಬಿಲ್ಲಿನಂತೆ ಬಗ್ಗಿದ್ದು ಅವನು ಎಸ್ತ್ರೆ, ಅದು ಹೋಯ್ತಂತೆ ಹೋಯ್ತಂತೆ ಹೋಯ್ತಂತೆ, ಸರಯು ನದಿ ದಾಟಿ ಆ ಕಡೆಗೆ ಬಿತ್ತಂತೆ ಪಾಪ, ಸರಯು ನದಿ ದಾಟಿ ಆ ಕಡೆಗೆ ಬಿತ್ತ. ರಾಮದೇವರು ಭಲೇ ಅಂತ ಹೇಳ್ತಾರೆ, ಬೇ ಚೆನ್ನಾಗಿ ಉಪಯೋಗಿಸಿ ಬಿಟ್ಟಿದೆ ನೀನೀಗ, ರಾಮದೇವರ ಉಳಿದವರು ಏನೋ ಎಷ್ಟು ಮಾಡಿಬಿಟ್ಟು ಎಲ್ಲಿಂದ ಕೊಳ್ಳಿ ಕೇಳೋದಲ್ಲ ರಾಮದೇವರು. ಸರ್ವತಂತ್ರ ಸ್ವತಂತ್ರ ಪರಮಾತ್ಮ ಭಲೆ ಅಷ್ಟರವರೆಗೂ ಸಾಲು ಸಾಲು ಗೋವುಗಳಿಸಿದ್ದ ರಾಮದೇವರು. ಅಷ್ಟರವರೆಗೂ ಗೋವಲ್ಲಿ ಸಾಲಂಕೃತ ಗೋವುಗಳು, ಮತ್ತೆ ಅಡಿಯಿಂದ ಮುಡಿಯವರೆಗೆ ರತ್ನ ಧನ ಕನಕ ರೇಷ್ಮೆ ವಸ್ತ್ರ ಎಲ್ಲದ ಕರುಗಳ ಸಮೇತ ಅವನಿಗೆ ದಾನ ಮಾಡಿದ್ರೆ ತಗು ಜನ್ಮದ ಯಾವ ಜನ ದಾರಿದ್ರೆ ಬರಾಗಿಲ್ಲ ಅವರಿಗೆ. ಇದು ಶಾಸ್ತ್ರ ನಮಗನ್ನಿಸ್ ನಮಗೂ ಹಾಕಿ ಕೊಡಬಾರದೆ ಅಂತ ಕೇಳಿದರೆ, ನಮಗೂ ದೇವರು ಸಾಧನ ಸೇರಿದ ಅಂದ್ರೆ ಅದೇನೆ, ಏನು ಬದುಕ್ತೀರೋ ಅಷ್ಟು ಕೊಡ್ತೇನೆ ಅಂತ ಹೇಳಿದ. 100 ವರ್ಷ ಚಾನ್ಸ್ ಕೊಟ್ಟಿದ್ದೇನೆ, ಹೇಗೆ ಬದುಕ್ತೀರೋ ಹಾಗೆ ನಿಮಗೆ ಕೊಡ್ತೇನೆ. ಅದಕ್ಕೆ ಮನುಷ್ಯ ಶರೀರ ಅಂದ್ರೆ ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡೀರ. ತಮಾಷೆ, ರಾಮದೇವ್ ನಿಮ್ ಕೈಯಲ್ಲಿ ಇದೆಯಲ್ಲ, ಎಷ್ಟು ದೂರವಾಗಿತ್ತೀ ಅಷ್ಟು ದೂರ ಕೊಡ್ತೇನೆ. ಆಚಾರ್ಯ ತದಲಂ ಬಹುಲೋಕ ವಿಚಿಂತನಯ, ಆ ದಂಡ ದೂರ ಹೋಗಿ ಅದನ್ನ ಎಷ್ಟು ದಂಡಿಸ್ತೀಯೋ ಅಷ್ಟು ನಾನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ. ತ್ರಿಕರಣ ಶುದ್ಧಿ, ಮನಸ್ಸು ಮಾತು ಮತ್ತು ಎಲ್ಲ ಇಂದ್ರಿಯಗಳ ನಿಗ್ರಹ ಮಾಡ್ತಾ ಹೋದಂತೆ ಪರಮಾತ್ಮ ಫಲ ಕೊಡಲು ಶುರು ಮಾಡ್ತಾನೆ. ಅದರ ಸಂಕೇತ ಇದು ಒಂದು. ಅದಕ್ಕೆ ಗೋವುಗಳ ಮೂಲಕ ಕೊಟ್ಟಂತ ದಾನ, ಅದು ವಿಶೇಷ. ಅವನು ಕಾಡಿದ್ದು ಗೋವುಗಳ ಮೂಲಕ ಕೊಟ್ಟಂತ ಗೋವು ಅಂದ್ರೆ ಶಾಸ್ತ್ರಗಳು ಅಂತಾರೆ. ಶಾಸ್ತ್ರಜ್ಞಾನ ಕೊಟ್ಟು ಉದ್ಧಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ರು. ಬರೀ ಕ್ಯಾಶ್ ಕೊಟ್ಟು ಕಳಿಸೋದಿಲ್ಲ, ಶಾಸ್ತ್ರಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡ್ತೇನೆ. ಅದು ಅಲಂಕೃತವಾದ ಗೋವುಗಳು ಅಂತೇಳಿ ಸಚ್ಚಾಸ್ತ್ರ ಅಂತಾರ್ಥ. ದುಶ್ಯಾಸ್ತ್ರ ಅಲಂಕೃತ ಗೋವುಗಳೇನು ಅಲ್ಲವಲ್ಲ, ಸಚ್ಚಾಸ್ತ್ರ ಅಲಂಕೃತವಾದ ಗೋವುಗಳು. ಅಲಂಕಾರ ಅಂದ್ರೆ ಏನು? ಬ್ರಹ್ಮಸೂತ್ರಗಳ ಅಲಂಕಾರ, ಮತ್ತೆ ಭಾಷ್ಯಾದಿಗಳ ಅಲಂಕಾರ ಬೇಕಲ್ಲ ಅಂತ ಅಲಂಕೃತ ಗೋವುಗಳನ್ನು ಕೊಟ್ಟು ಉದ್ಧಾರ ಮಾಡ್ತೇನೆ. ಆ ಒಳ್ಳೆ ತ್ರಿಜಟ, ಆ ಸಾರ್ಥಕವಾದ ಜೀವನ ಅವನದು. ಈ ಕಥೆ ಕೇಳಿದಾಗ ದೇವರು ಕೊಳ್ಳಕ್ಕೆ ಹೋದಾಗ ಯಾವ ರೀತಿ ಅದನ್ನು ಪ್ರಯೋಜನ ಪಡೆಯಬೇಕು ಅಂತ ಹೇಳೋದಕ್ಕೆ ಅತ್ಯಂತ ಮಾರ್ಮಿಕವಾದಂತಹ ದೃಷ್ಟಾಂತ ಇದು. ಅಲ್ಲಿಂದ ಮುಂದೆ ಹೊರಡ್ತಾ ಇದ್ದಾರೆ ಇಡೀ ಅವರಿವರು ಯಾತಕ್ಕೆ ಅಯೋಧ್ಯೆಗೆ, ಅಯೋಧ್ಯೆಯ ರಾಮನಿಂದ ಹೊರಟು ಬಿಡ್ತಾರೆ. ಆ ಊರಲ್ಲಿ ಜನಗಳೇ ಇಲ್ಲ, ಎಲ್ಲ ಜನಗಳು ರಾಮ ಹೇಳಿದ್ರೆ ರಾಮ ಎಲ್ಲ ಬಿಟ್ಟು ಬೇಕಾದ ಹೇಳು ಕೇಳ್ತೇವೆ, ಇದೊಂದು ಮಾತನ್ನ ಕೇಳೋದಿಲ್ಲ ಅಂತ ಹೇಳಿಬಿಡ್ತಾರೆ. ನಿನ್ನಿಂದ ಬರೋದನ್ನು ಬಿಟ್ಟು ಬೇಕಾದ ಹೇಳು, ಬಂದೇ ಬರ್ತೀವಿ ಅಂತ ಎಲ್ಲರೂ ಬಂದ್ರಂತೆ ರಾಮದೇವ್ರು ಹೊರಟು ಬಿಟ್ರಂತೆ. ನೋಡಿದ್ರೆ ರಾಮದೇವರು ಹೊರಟ್ರು, ಸೀತಾದೇವಿ ಹೊರಟ್ಲು, ಸೀತಾದೇವಿ ಹೊರಟ್ಲು, ಲಕ್ಷ್ಮಣ ಹೊರಟ. ರಾಮ ಎಲ್ಲಿಂದ ಹೊರಡುತ್ತಾನೋ ಅಲ್ಲಿಂದ ಸೀತಾದೇವಿ ಹೊರಡುತ್ತಾಳೆ. ಯಾರ ಮನೆಯಿಂದ ದೇವರು ಹೊರಗೆ ಹೋಗ್ತಾನೋ ಅವರ ಮನೆ ಸಂಪತ್ತೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳುತ್ತಾರೆ. ಇವತ್ತಾಗಿರೋ ಸ್ಟೇಜ್ ಅದೇನೆ. ಹಿಂದಿನ ಕಾಲಕ್ಕೆ ಒಳ್ಳೆ ಪಾಠ ಪ್ರವಚನ ದೇವ್ರ ಪೂಜೆ ಮಾಡ್ಕೊಂಡಿದ್ರು ಜನ, ಪಾಪ ಸುಖವಾಗಿ ಬದುಕಿದ್ರು. ಇವತ್ತೆಲ್ಲ ದೇವರು ಮಾರಿ ಆಯ್ತು, ಇವನಾಗಲೇ ದೇವರನ್ನ ಮಾರಿರ್ತಾನೆ ಇಲ್ಲ, ಇದನ್ನ ತೂಕಕ್ಕೆ ಹಾಕಿ ಬಿಟ್ಬಿಡ್ತಾನಾಗಲೇ. ಏನಿಲ್ಲ, ಮನೆಗಳಲ್ಲಿ ಯಾವ ಫೋಟೋ ಕೂಡ ಇಟ್ಕೊಂಡಿದ್ದ ಮನುಷ್ಯ ದೇವ್ರ ಮನೇನೆ ಇಲ್ಲ. ಇವತ್ತಿನ ದಿವಸ ಖಾಲಿ ಬಿಟ್ಟಿಲ್ಲ ಪಾಪ, ಖಾಲಿ ಬಿಡಬಾರ್ದಲ್ಲ, ಗಾಡ ತೆಗೆದ ಡಾಗ್ ಇಟ್ಕೊಂಡ್ಬಿಟ್ಟ ತಂದು ಬಿಟ್ಟ, ಅಲ್ಲಿ ನಾಯಿ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ ಆರಾಮವಾಗಿ. ಎಂಥ ಅನ್ಯಾಯ! ನಿಜವಾದ ಅರ್ಥದಲ್ಲಿ ಜೀವನ ಅಂದ್ರೆ ಅತಿ ಎಟ್ಟ ಜೀವನ. ದೇವ್ರ ಸೂಚನೆ ಎಷ್ಟು ಚೆನ್ನಾಗಿದೆ ನೋಡಿ. ದಶರಥನ ಮನೆಗೆ ದಶರಥ ರಾಮದೇವರಿದ್ದಾರೆ, ಅಲ್ಲಿ ಜನಕರಾಜ ಇದ್ದಾನೆ, ಅಲ್ಲಿ ಸೀತಾದೇವಿ ಇದ್ದಾಳೆ. ಅಲ್ಲಿ ಸೀತಾದೇವಿ ಇದ್ದಿದ್ದಕ್ಕೆ ಸ್ವತಃ ರಾಮದೇವರು ಹೋಗಿ ಸ್ವೀಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ರಾಮದೇವರು ಕಳಿಸಿ ಸೀತಾದೇವಿ ತಕ್ಷಣ ಹೊರಟೆ ಬಿಡ್ತಾರೆ. ಈ ಕಡೆಗೆ ನಿಜವಾದ ಸಂಪತ್ತು ಬೇಕು. ದೇವರ ಆರಾಧನೆ ಮಾಡಿ ಸಂಪತ್ತು ಬಂದರೆ ಅದು ಸಾತ್ವಿಕ ಸಂಪತ್ತು, ಮಹಾಲಕ್ಷ್ಮಿ. ದೇವರನ್ನು ಬಿಟ್ಟು ಸಂಪಾದನೆ ಬಂತು ಅಂದ್ರೆ ಅದು ಮಹಾಲಕ್ಷ್ಮಿ ಅಲ್ಲ, ಅಲಕ್ಷ್ಮಿ ಅಂತ ಹೆಸರು. ಅದಕ್ಕೆ ಅವಳನ್ನು ಸರ್ವನಾಶವನ್ನು ಮಾಡ್ತಾಳೆ ಹೊರತು ಉದ್ಧಾರ ಮಾಡೋದಿಲ್ಲ. ಸಾತ್ವಿಕ ಸಂಪತ್ತಿನ ಮತ್ತೊಂದು ಮುಖ ಸದ್ವಿನಿಯೋಗವಾದರೆ ಅದು ಸಾತ್ವಿಕ ಸಂಪತ್ತು, ದುರ್ವಿನಿಯೋಗವಾದರೆ ಅದು ತಾಮಸ ಸಂಪತ್ತು ಅಂತ ಅರ್ಥ. ಸದ್ವಿನಿಯೋಗದ ಒಳ್ಳೆ ದೃಷ್ಟಾಂತ ಇದು. ಎಲ್ಲರೂ ಹೊರಟರು. ಹಿಂದೆ ಲಕ್ಷ್ಮಣ ಹೊರಡ್ತಾ ಇದ್ದಾನೆ. ಲಕ್ಷ್ಮಣ ಯಾರು? ಶೇಷ. ಶೇಷ ಅಂದ್ರೆ ಏನು? ವ್ಯಾಖ್ಯಾನ ದೇವತಾ ಅಂತ ಹೇಳ್ತಾರೆ. ಬುದ್ಧಿನ ಹಾಳಾಗೋಗುತ್ತೆ ಅಂತ ಹೇಳ್ತಾರೆ. ದೇವರು ಹೋದ್ಮೇಲೆ ಸಂಪತ್ತು ಹೋಯ್ತು, ಸಂಪತ್ತೇನು ಉಚ್ಚರಿಯುತ್ತ ಟೇ ನೋಡಿಯುತ್ತ ಅವನಿಗೀಗ ಹ್ಯಾಂಗ್ ಮಾಡ್ಕೊಳ್ಳೋದು ಅಂದ್ರೆ ಬಾಕಿ. ಹಾಗೆ ಎಲ್ಲ ಹೊರಟು ಬಿಟ್ರಂತೆ. ದಶರಥ ಒದ್ದಾಡ್ತಿದ್ದಾನೆ ಒಂದೇ ಸಮನೇನೆ. ದಶರಥ ಸಾತ್ವಿಕ ಜೀವ, ಕೈಕೇಯಿಯ ಮಾತು ಕೇಳಿ ಏನಾಗಿದ್ದಾರೆ ಅಂತ ಹೇಳ್ತಾ ಇದೆ. ಸಾತ್ವಿಕ ಜೀವನ ಲಕ್ಷಣ ಅದು. ಅಯೋಧ್ಯ ಪಟ್ಟಣದ ರಾಮದೇವರು ಹೊರಟು ಎಲ್ಲ ಜನ ಬಂದ್ರು. ಅವತ್ತು ಸಮಸಾ ನದಿಯ ತೀರದಲ್ಲಿ ರಾಮದೇವರು ಸಾಯಂಕಾಲ ಇಳ್ಕೊಂಡ್ರಂತೆ. ಅವತ್ತಿನ ದಿವಸ ಅಲ್ಲಿ ಇಳ್ಕೊಂಡಿದ್ದಾರೆ ಜನ, ಯಾರು ಹೋಗಲು ತಯಾರಿಲ್ಲ. ಏ ಮಧ್ಯರಾತ್ರಿ ಆಗಿದೆ, ರಾಮದೇವರು ಎದ್ರಂತೆ. ಸುಮಂತ್ರ ಹೇಳು ರಥ ಹೂಡು ಅಂತ ಹೇಳಿದ್ದಾರೆ. ಅವನು ಹೇಳ್ತಾನೆ, ರಥದಲ್ಲಿ ರಾಮದೇವರು ಕೂಡ್ತಾರೆ, ಸೀತಾದೇವಿ ಕೂಡ್ತಾರೆ, ಲಕ್ಷ್ಮಣ ಕೂಡ್ತಾನೆ. ಆಯ್ತು ನೀವು ಹೊರಟು ಬಿಡು ಅಂತ ಹೇಳ್ತಾರೆ. ಹೊರಟು ಬಿಡು, ನದಿ ದಾಟಿ ಹೊರಟು ಬಿಡ್ತಾರೆ. ನದಿ ಅದು ಬಾಯಿ ಆಳವಾದ ನದಿ ಅಲ್ಲ, ಅದು ರಥ ಓಡಿಸಕ್ ಬರತಕ್ಕಂತ ನದಿ. ದಾಟಿಕೊಂಡು ಆ ಕಡೆ ಹೊರಟು ಮೇಲೆ ನೋಡು ಸುಮಂತ್ರ, ರಥವನ್ನು ಒಮ್ಮೆ ಈ ಕಡೆ ಆ ಕಡೆ ಈ ಕಡೆ ಓಡಿಸಿಬಿಡು, ಯಾವ ಕಡೆ ಇವ್ರಿಗೆ ಗೊತ್ತಾಗಬಾರ್ದು ಆ ರೀತಿ ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೀದಾ ಹೋಗ್ಬಿಟ್ರೆ ಬಹಳ ಮಾಲ ಮಾಡಿಬಿಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಅವರೆಲ್ಲ ಕೂಡ. ಎಲ್ಲ ರಾಮದೇವ್ರ ಮುಂದೆ ಹೊರಟು ಬಿಟ್ರಂತೆ. ಬೆಳಗಾಯ್ತು, ನೋಡ್ತಾರೆ ರಾಮದೇವರಿಲ್ಲ. ಭಾರಿ ದುಃಖ ಪಡ್ತಾರೆ, ಏನು ರಾಮ ಹೀಗೆ ಮಾಡಿಬಿಟ್ಟ, ಇಷ್ಟು ನಂಬಿಕೊಂಡು ಬಂದ ನಮ್ಮನ್ನು ಕೈ ಬಿಟ್ಟು ಬಿಟ್ಟ ಅಂತ ತುಂಬಾ ಕೆಲವರೆಲ್ಲ ಭಾರಿ ಪ್ರೀತಿಯಿಂದ ಬೈತಾರೆ ರಾಮದೇವರ. ಬಂದ್ರೆ ರಾಮದೇವ್ರು ಬಿಟ್ಟೋಗ್ಬಿಟ್ರು ಅಂತ ಬೈದಾಗ ಒಬ್ಬನು ಹೇಳ್ತಾನೆ, ರಾಮದೇವ್ರು ಬಿಟ್ಟೋಗದೆ ಇನ್ನೇನು ಮಾಡ್ತಾರೆ ಅಂದ್ರಂತೆ. ಬಿಟ್ಟೋಗದೆ ಇನ್ನೇನು ಮಾಡ್ತಾರೆ, ಯಾಕೆ ನಾವು ಬಂದಿಲ್ಲ, ಯಾಕೆ ಬಿಟ್ಟೋಗ್ಬೇಕು ಅಂದ್ರೆ ಬಂದಿದ್ದೇವೆ, ಆರಾಮ್ ಮಲ್ಕೊಂಡ್ಬಿಟ್ಟಿದ್ದೇವೆ, ಅದಕ್ಕೆ ಆರಾಮ ಬಿಟ್ಟೋಗ್ಬಿಟ್ಟ ಅಂತ ಹೇಳಿದ್ದ. ನಾವು ಎದ್ದು ಕೂತ್ರೆ ಕರ್ಕೊಂಡು ಹೋಗ್ತಾ ಇದ್ದ, ಅದನ್ನ ಮಲಗೋದು ಅಂದ್ರೆ ಅಜ್ಞಾನ. ದೇವರ ಜೊತೆಗಿದ್ರೆ ಸಾಲದು, ಎಚ್ಚೆತ್ತಿರಬೇಕು. ಎಚ್ಚೆತ್ತು ಇರು ಕಂಡೆ ಮನವೇ, ನಮ್ಮ ಅಚ್ಚುತನ ಅಂಗ್ರಿಯ ನೆನಕಂಡೆ ಮನವೇ. ನಾವು ಮಲಗಿದ್ದೇವಾದ್ರಿಂದ ದೇವರು ಬಿಟ್ಟು ಹೋಗಿದ್ದಾನೆ. ಎದ್ದು ಕೂತವ್ರು ಮಾತ್ರ ಕರ್ಕೊಂಡು ಹೋಗಿರೋದಾದ್ರಿಂದ ನಾವು ತಪ್ಪು ಮಾಡಿದ್ದೇವೆ. ರಾಮನ ಭಯ ಆಗಿಲ್ಲ, ತಕ್ಷಣ ಮಾತಾಡಿಕೊಂಡು. ಇನ್ನು ಬದುಕಿ ಪ್ರಯೋಜನ ಇಲ್ಲ, ಹೇಗೂ ನದಿ ಇದೆ, ಎಲ್ಲ ಹಾರಿ ಪ್ರಾಣ ಬಿಟ್ಬಿಡೋಣ ಅಂತ ಅನ್ಕೊಂಡ್ಬಿಟ್ರು, ಎಲ್ಲ ಹಾರಿ ಬಿಡೋಣ. ಆಗ ಒಂದು ಒಳ್ಳೆ ಜೀವನ ನಿರಾಶರಾದವರಿಗೆ ಒಂದು ಸಂದೇಶ ಕೊಡ್ತಾ ಇದೆ ರಾಮಾಯಣ. ಆಗ ಒಬ್ಬ ತಿಳುವಳಿಕೆ ಇದ್ದವರು ಹೇಳುತ್ತಾನೆ, ಹಾಗೆ ಮಾಡಬಾರದು. ಇವತ್ತು ನಾವು ಸತ್ತವರು ಸತ್ತೋಗಿ ಬಿಡ್ತೇವೆ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಇವತ್ತೇನಾದರೂ ನಾವು ಬದುಕಿದರೆ 14 ವರ್ಷ ಆದ್ಮೇಲೆ ರಾಮದೇವರು ಬರ್ತಾರೆ, ಮತ್ತೆ ನಾವು ನೋಡಬಹುದು ರಾಮದೇವರನ್ನ. ಇಲ್ಲದವರೆ ಸತ್ತೋಗಿ ಬಿಡ್ತೇವೆ. ಆಮೇಲೆ ರಾಮನ ಮುಖ ಕಾಣಲಿಕ್ಕಾದ್ರೂ ನಾವು ಬದುಕಿರಬೇಕು ಅಂತ ಹೇಳಿದಾಗ, ಹಾ ಹೌದು ಸರಿ ಅಂತ ಮತ್ತೆ ಬದುಕಿದರೆ. ಇದು ಒಳ್ಳೆ ಮಾತಿದೆ. ಒಂದು ಮನುಷ್ಯ ಸತ್ರ ಏನು ಅಚೀವ್ ಮಾಡೋದಿಲ್ಲ, ಅದರಿಂದ ಬದುಕಿದಾಗ ಮುಂದೊಂದು ಜೀವ ಒಂದು ಕಾಲ ಬರುತ್ತೆ, ನಿಜವಾಗಲೂ ಮತ್ತೊಮ್ಮೆ ನಾವು ಆನಂದ ಪಡೋ ಕಾಲ ಬರುತ್ತೆ. ಆ ಸಂದೇಶ ಕೊಟ್ಟ ಎರಡು ಬಹಳ ದುಃಖದಿಂದ ಹೊರಟ್ರಂತೆ. ಅವರ ದೇಹದಿಂದ ಅಯೋಧ್ಯೆ ಸೇರಿದ್ರು ಕೂಡ ಮನಸ್ಸೆಲ್ಲ ರಾಮನಿಂದೇನೆ ಇತ್ತು. ರಾಮದೇವರು ಮುಂದೆ ಹೋದ ಗುಹ ಅಂತಕ್ಕಂಥ ಒಬ್ಬ ಪುಣ್ಯಾತ್ಮ, ಅವನು ಬ್ರಾಹ್ಮಣನಲ್ಲ, ಕ್ಷತ್ರಿಯ ವೈಶ್ಯಾದಿಗಳಲ್ಲ, ಅವನು ಬರೀ ಶೂದ್ರರು ಕೂಡ ಅಲ್ಲ, ಅವನು ಮನುಷ್ಯಾದ ರಾಜ, ಬೆಸ್ತರ ದೊರೆ ಅವನಿದ್ದ. ರಾಮದೇವರು ನೋಡ್ತಾನೆ, ಸ್ವಾಗತ ಮಾಡ್ತಾನೆ, ದೊಡ್ಡ ಸಂಭಾಷಣೆ ನಡೆಯುತ್ತೆ ಅದರೊಳಗೆ. ಅದೆಲ್ಲ ಬೇಡ, ಮುಖ್ಯವಾಗಿ ರಾಮದೇವರು ಹೇಳ್ತಾನೆ, ರಾಮ ನನ್ನ ವಿಷಯ ತಿಳಿದು ತುಂಬಾ ದುಃಖ ಆಗಿದೆ, ಆದರೆ ನನ್ನ ಸೇವೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಏನು ಸೇವೆ ಮಾಡ್ತೀನಿ ಅಂತ ಕೇಳಿದರೆ, ಈಗೋ ನೀನು ಯೋಚಿಸಿದ ನನ್ನ ರಾಜ್ಯ ಇದೆ ಅಂತ ಹೇಳಿ, ನನ್ನ ರಾಜ್ಯ ಇದೆ, ನಿಷಾದ ರಾಜ್ಯ ಅಧಿಪತಿ ನಾನು, ಆ ಅಯೋಧ್ಯ ರಾಜ್ಯ ಇಲ್ಲ ತಾನೆ, ಬೇಡ, 14 ವರ್ಷಗಳ ಕಾಲ ನಮ್ಮ ರಾಜನಾಗಿರು ಅಂತ ಕೇಳುತ್ತಾರೆ. ನಮ್ಮ ರಾಜನಾಗಿರು, ಕ್ಷತ್ರಿಯ ಸ್ತ್ರೀಯ ಸಂಸ್ಕಾರ ಏನಿದೆ ಕೈಕೇಯಿದು, ಇವನ ಸಂಸ್ಕಾರ ಹೇಗಿದೆ ನೋಡಿ. ಅವಳ ಸಂಸ್ಕಾರ ಕ್ಷತ್ರಿಯ ಸ್ತ್ರೀಯಾಗಿ ಮಹಾರಾಣಿಯಾಗಿ ರಾಮನ ಕಾಡಿ ಕಳಿಸ್ತಾಳೆ, ಇನ್ನೊಬ್ಬ ಬೆಸ್ತರವನಾಗಿ ತನ್ನ ರಾಜ್ಯಕೊಳ್ಳಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ ಸ್ವರೂಪ ಯೋಗ್ಯತೆ ಅಂದ್ರೆ ಹೇಗಿರ್ತದೆ ಎಂಬುದು ಸಾಕ್ಷಿ ಇದು. ಒಂದು ನಮ್ಮ ರಾಮಾಯಣ ಮಹಾಭಾರತ ಅದು ಎಲ್ಲ ಯಾವ ಗ್ರಂಥಗಳಲ್ಲೂ ಕೂಡ ಎಲ್ಲೂ ಕೂಡ ಈ ಜಾತಿ ವ್ಯವಸ್ಥೆ ಇದೆ ಇಲ್ಲ ಅಂತಲ್ಲ, ಆದ್ರೆ ಜಾತಿ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಮುಖ ನೋಡಿ ಮಣೆ ಹಾಕೋ ಪದ್ಧತಿ ನಮ್ಮಲ್ಲಿ ಇಲ್ಲ. ಯೋಗ್ಯತೆ ಇದ್ರೆ ಎಂಥವನು ಭಾರಿ ಪೂಜ್ಯನಾಗ್ತಾನೆ. ಆಧಾರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರ್ವರ ಆಚಾರ್ಯರ ಮಾತು. ಆ ವೇದೋಪನಿಷತ್ತುಗಳ ಭಾವವನ್ನು ಹೊರಗಾಕಿದ ಶ್ರೇಯಸ್ಸು ಶ್ರೀಮನ್ ಮಧ್ವಾಚಾರ್ಯರು. ಇಡೀ ಎಲ್ಲ ಜಾತಿಯವರಿಗೂ ಭಗವಂತ ಹತ್ತಿರವಾಗ್ತಾನೆ ಅನ್ನ ಮಾತನ್ನು ಅವರಂತೆ ಯಾವ ಆಚಾರ್ಯರು ಜಗತ್ತಿನಲ್ಲಿ ಹೇಳಲಿಲ್ಲ, ಅವರೊಬ್ಬರೇ ಹೇಳಿದ್ದಾರೆ ಎಂಬುದನ್ನು ನಾವು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಬೇಕು. ಆಗ ಗುಹ ಈ ಮಾತು ಹೇಳಿದ ತಕ್ಷಣ ರಾಮದೇವರು ಹೇಳುತ್ತಾರೆ, ಭಲೆ ಗುಹ, ನಾವು ಕೊಟ್ಟು ರಾಮದೇವ ತಗೊಂಡು ಬಿಡ್ತಾರಾ? ಗುಹ, ನಮ್ಮ ತಾಯಿ ನನಗೆ ಬರೀ ಅಯೋಧ್ಯೆ ಬಿಡು ಅಂತ ಹೇಳಿಲ್ಲಪ್ಪ, ವನವಾಸ ಮಾಡು ಅಂತ ಹೇಳಿದ್ದಾಳೆ ಅಂತ ಹೇಳಿದ್ದಾರೆ. ಇಲ್ಲಿ ಮಾಡಿಬಿಟ್ರೆ ಏನಾಗುತ್ತೆ, ಮನೆ ಬಿಟ್ಟು ಹೊರಗೆ ಹೋಟ್ಲ ತಿಂದ್ರೆ ಗುರುವಾರ ಮಾಡ್ತೀವಿ ಅಂತ ಹೋಟ್ಲ ತಿಂದ್ಬಿಡ್ತಾನೆ. ಮನೆಯಲ್ಲಿ ಏನೇ ಇಲ್ಲ ಅತ್ತೇನೆ, ಹೋಟ್ಲಲ್ಲಿ ಗುರುವಾರ ಆಚರಣೆ, ಏಕಷ್ಟು ಮನೆಯಲ್ಲಿಲ್ಲ ಹೊರ ತಿನ್ನೋದು. ರಾಮದೇವರು ತೋರಿಸಿಕೊಡ್ತಾರೆ, ಇಲ್ಲಾಂದ್ರೆ ಎಲ್ಲೂ ಇಲ್ಲ ಅಂತ ಅರ್ಥ. ಅದಾಗಿಟ್ಟು ವನವಾಸ ಮಾಡಬೇಕೇ ಹೊರತು ನಾ ಎಲ್ಲೂ ತಿನ್ನ ಹಾಗಿಲ್ಲ, ಎಲ್ಲೂ ಇರ ಹಾಗಿಲ್ಲ, ಈಗೋ ನಾನು ವನವಾಸಿಯಾಗಿರ್ತೇನೆ. ಆದ್ರೆ ನೀವು ಮಾಡಿದ ಕೆಲಸ ಭಾರಿ ಖುಷಿ ಆಯ್ತು ನನಗೆ. ರಾಮದೇವರು ಮೆಚ್ಚುತ್ತಾರೆ ಅದನ್ನು. ಅಲ್ಲಿ ಸುಧಾಮನ್ನ ಹೇಗೆ ಮೆಚ್ಚುತ್ತಾನೋ, ವಿದುರನನ್ನ ಹೇಗೆ ಮೆಚ್ಚುತ್ತಾನೋ, ಅಲ್ಲಿ ಹೇಗೆ ಈ ಗುಹನನ್ನ ಮೆಚ್ಚುತ್ತಾನೆ, ಭಲೆ ಗುಹ ಅಂತ ಹೇಳಿದಾನೆ. ಗುಹನ ಸಂಸ್ಕಾರ ಹೀಗೆ ಯಾಕಿದೆ, ಕೈಕೇಯಿ ಸಂಸ್ಕಾರ ಯಾಕೆ ಆಗಿತ್ತು ಅಂದ್ರೆ ಹೇಳ್ತಾರೆ, ಕೈಕೇಯಿ ಜೊತೆಗೆ ಯಾರಿದ್ರು, ಮಂಥರೆ, ಬಹಳ ಪಾಪಿಷ್ಟ ಜೀವಳವಳು, ಅವಳಿಂದ ಅವಳು ಬುದ್ಧಿ ಕೆಟ್ಟ ಹೋಗಿಬಿಟ್ಟಿತ್ತು. ಇವನು ಬುದ್ಧಿ ಯಾತು ಸರಿ ಇದೆ ಅಂದ್ರೆ, ಅವನ ಜೊತೆಗೆ ಅವಳ ಜೊತೆಗೆ ಮಂಥರೆ ಇದ್ರೆ, ಇವನು ಗಂಗಾ ನದಿಯ ಜೊತೆಗಿದ್ದಾನೆ, ಗಂಗಾ ತೀರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ. ಗಂಗಾ ಗಂಗಾ ಅಂತ ಇಲ್ಲಿ ಕೂತ್ಕೊಂಡೇ ಗಂಗಾ ಅಂದ್ರೆ ಎಲ್ಲ ಪಾಪ ಹೋಗ್ತಾವಂತೆ. ಗಂಗಾ ತೀರದಲ್ಲೇ ಇದ್ದಾರೆ ಪುಣ್ಯಾತ್ಮ. ಸುಳ್ಳು ಸಾರ್ಥ ಗಂಗಾ ಸ್ನಾನ, ಗಂಗಾ ಪಾನ, ಗಂಗಾ ದರ್ಶನ, ಅಷ್ಟೆಲ್ಲ ಮಾಡಿದ್ದರ ಪ್ರಭಾವ ಹೀಗಾಯ್ತಾನೆ. ಏನು ಗಂಗಾ ಅಂದ್ರೆ ಏನು, ಗುರು ರಾಘವೇಂದ್ರ ವಾಗ್ದೇವತಾ ಸರಿರಮಂ ವಿಮಲೀಕರೋತು. ರಾಘವೇಂದ್ರ ಸ್ತೋತ್ರ ಓದ್ದವರಿಗೆಲ್ಲ ಗೊತ್ತು, ರಾಘವೇಂದ್ರ ಸ್ವಾಮಿಗಳ ಮಾತು ಅಂದ್ರೆ ಗಂಗಾ ನದಿ ಅಂತ ಕರೆದಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಮಾತೇ ಗಂಗಾ ನದಿ ಆದ್ರೆ, ಇನ್ನು ಟೀಕಾರಾಯರ ಮಾತು, ಶ್ರೀಮಧ್ವಾಚಾರ್ಯರ ಮಾತು ಎಂಥ ಗಂಗಾ ನದಿಯಾಗಿರಬೇಕು, ಇನ್ನು ವೇದವ್ಯಾಸರ ಮಾತಂತೂ ಗಂಗೆ ಏನೂ ಅಲ್ಲ ದೊಡ್ಡದಾಗಿರತಕ್ಕಂಥ ಮಾತವರು. ಆಚಾರ್ಯರ ಮಾತೇ ಗಂಗಾ ನದಿ ದೊಡ್ಡದು ಅಂತ ಹೇಳುತ್ತಾರೆ, ಇನ್ನು ವೇದವ್ಯಾಸರ ಮಾತನ್ನು ಕೇಳಬೇಕಾ? ಅಂದ್ರೆ ಗಂಗಾ ನದಿ ತೀರದಲ್ಲಿರೋ ಎಲ್ಲರೂ ಕಾಶಿಗೆ ವಾಸ ಮಾಡಬೇಕು ಅಂತ ಅರ್ಥ ಅಲ್ಲ. ಬೆಂಗಳೂರಲ್ಲೇ ಗಂಗಾ ನದಿ ಬರ್ತಾಳೆ, ಯಾವಾಗ ಬರ್ತಾಳೆ ಅಂತ ಕೇಳಿದ್ರೆ, ಪಕ್ಕದಲ್ಲಿ ಸರ್ವಮೂಲ ಗ್ರಂಥ ಇರಲಿ, ಗಂಗಾ ನದಿ ಇದ್ದಾಳೆ ಅಂತಾನೆ. ಗಂಗಾ ಸನ್ನಿಧಾನಕ್ಕಿಂತ ಜಾಸ್ತಿ ಸನ್ನಿಧಾನ ಇರ್ತದೆ. ಉಪಯೋಗಿಸುವ ಬುದ್ಧಿ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಶಾಸ್ತ್ರ ಗ್ರಂಥ ನೋಡಿ ನೋಡಿ ಪುಣ್ಯ ಬರುತ್ತೆ ನಮಗೆ. ಗಂಗಾ ಗಂಗಾ ಅಂದ್ರೆ ಪುಣ್ಯ ಬರುತ್ತೆ ಅಂತ ಹೇಳೋದಾದ್ರೆ, ಸರ್ವಮೂಲ ಸರ್ವಮೂಲ ಅಂತಿದ್ರೆ ಪುಣ್ಯ ಬರೋದಿಲ್ವಾ? ಎಲ್ಲ ಮೂಲಕ್ಕೂ ಅದೇ ಮೂಲ, ಬರೀ ಪುಣ್ಯ ಬರುತ್ತೆ ಅಲ್ಲ, ಅದರಷ್ಟು ಪುಣ್ಯ ಏನು ಮಾಡಿದ್ರೂ ಬರೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಗುಹನ ಜೀವನ ಎಷ್ಟು ಸಾರ್ಥಕ. ಗಂಗೆಯಿಂದ ಅವನು ಏನ್ ಮಾಡಬಹುದು ಅಷ್ಟು ಉಪಯೋಗ ಮಾಡ್ಕೊಂಡ್ಬಿಟ್ಟಿದ್ದ. ಆದ್ದರಿಂದ ಗ್ರಂಥಗಳು ಅಂತ ಹೇಳಿದ್ರೆ ಆಚಾರ್ಯ ಹೇಳುತ್ತಾರೆ, ಜ್ಞಾನ ಇದ್ರೆ ಪೂರ್ಣ ಫಲ, ಇಲ್ಲದೆ ಹೋದ್ರೆ ವ್ಯರ್ಥ ಅಂತೂ ಅಲ್ಲ. ದಾನದ ಸಂಪರ್ಕ ಎಂದೂ ನಮ್ಮನ್ನು ಕಾಪಾಡೇ ಕಾಪಾಡುತ್ತೆ ಅನ್ನೋದು ಆಚಾರ್ಯರ ಮಾತು. ಅಷ್ಟೆಲ್ಲ ಹೇಳಿಬಿಟ್ಟಾಗ ರಾತ್ರಿ ಅವನು ಏನೇನು ಕೊಡಕ್ ಬರ್ತಾರೆ, ಅದು ಏನೂ ಸ್ವೀಕಾರ ಮಾಡೋದಿಲ್ಲ. ನಾನು ವನವಾಸಿಯ ಧರ್ಮ ಅಷ್ಟೇ, ಈಗ ಲಕ್ಷ್ಮಣ ಹಾಸಿಗೆ ತಯಾರು ಮಾಡಪ್ಪ ಅಂತ ಹೇಳುತ್ತಾರೆ. ಲಕ್ಷ್ಮಣ ಒಣಗಿದ ಎಲೆಗಳನ್ನು ರಾಶಿ ಮಾಡಿಬಿಟ್ಟು ಹಾಸಿಗೆ ತಯಾರು ಮಾಡಿಬಿಟ್ನಂತೆ. ಆತನೇ ಹಾಸಿಗೆ, ಇನ್ನೇನು ತಯಾರು ಮಾಡಬೇಕು ಈ ಮಧ್ಯೆ? ಲಕ್ಷ್ಮಣನ ಶೇಷ ಪರ್ಮನೆಂಟ್ ಹಾಸಿಗೆ ಆತನೇ, ಆತನ ಕೈಯಲ್ಲೇ ಪರಮಾತ್ಮ ಹಾಸಿಗೆಯನ್ನು ತಯಾರು ಮಾಡಿಸ್ಕೊತಾನೆ. ಅದರಿಂದ ಅವತ್ತು ಬರೀ ರಾತ್ರಿ ಗಡ್ಡೆ ಕೆಣಸುಗಳಷ್ಟೇನೆ, ಬೇರೆ ಆಹಾರ ಇಲ್ಲ. ಅಷ್ಟು ತಗೊಂಡ್ಬಿಟ್ಟು ರಾಮದೇವರಲ್ಲಿ ಮಲಗಿದರಂತೆ. ಅದು ಯೋಗ ನಿದ್ರೆ. ರಾಮದೇವ
ತಾಂ ಸಂಜೀವಯುತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂದರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮುನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತ್ಯಕ್ತ್ವಾ ಸುರೇಪ್ಸಿತ ಸುದುಸ್ತ್ಯಜ ರಾಜ್ಯಲಕ್ಷ್ಮೀಂ ಧರ್ಮಿಷ್ಠ ಆರ್ಯವಚಸಾ ಯದಗಾದರಣ್ಯಂ ಮಾಯಾಮೃಗಂ ದಯಿತಯೇಪ್ಸಿತ ಮನ್ವಧಾವತ್ ವಂದಾಮಹೇ ಪುರುಷತೇ ಚರಣಾರವಿಂದಂ. ಮಹಾವ್ಯಾಕರಣಂ ಬೋಧಿ ಮಂಥ ಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾಯಿವ. ಪರಮಪೂಜ್ಯರಾದ ಶ್ರೀಪಾದರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಿನ್ನೆಯ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಶ್ರೀರಾಮದೇವರು ಸೀತಾಲಕ್ಷ್ಮಣ ಸಮೇತರಾಗಿ ವನವಾಸಕ್ಕೆ ತಾವಾಗಿ ತೆರಳಿದ್ದಾರೆ. ಅದಕ್ಕೆ ಪರಿಜ್ಞಾನವಿಲ್ಲದ ನಿಮಿತ್ತಳಾದಂಥ ಮಂಥರೇ ಅತ್ಯಂತ ಪಾಪಿಯಾದರೆ ಸಾಕ್ಷಾತ್ ಶ್ರೀರಾಮದೇವರು ಹೊರಟಿದ್ದು ಮಾತ್ರ ಅವರ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಇತ್ತು. ಮುಂದೆ ಭರತ ಎಲ್ಲ ರೀತಿಯಲ್ಲೂ ರಾಮದೇವರನ್ನ ಆರಾಧನೆ ಮಾಡಿದ, ರಾಮದೇವರ ಅನುಗ್ರಹವನ್ನು ಮಾಡಿದರು. ಭಕ್ತವತ್ಸಲ ಅಂತ ಹೇಳೋ ದೃಷ್ಟಾಂತವಾಯಿತು. ಕೈಕೇಯಿ ಅಪರಾಧವನ್ನು ಮನ್ನಿಸಿ ಕೈಕೇಯಿ ಪುತ್ರನಾದ ಭರತನ ಪ್ರಾರ್ಥನೆಯನ್ನ ಅನುಗ್ರಹಿಸಿ ಕೃಷ್ಣ ರಾಮ ನಾನು ಬರ್ತೇನೆ, ದ್ವಿಗುಣಿತ ಶರದಾಂ ಸಪ್ತಕೇತು ಅಭ್ಯತೀತೇ ಕರ್ತಾ ಏತತ್ತೇ ವಚೋಹಂ, ನಾನು ಖಂಡಿತ ಮಾಡ್ತೇನೆ ಎಂದು ಭರವಸೆ ಕೊಟ್ಟಾಗ ಭರತ ತಲೆಯ ಮೇಲೆ ಪಾದುಕೆಗಳನ್ನು ಇಟ್ಟುಕೊಂಡು ಹೊರಟ. ಅಲ್ಲಿಂದ ಅಭೂತಪೂರ್ವ ರೀತಿಯಲ್ಲಿ ರಾಜ್ಯ ಆಡ್ತಾ ಇದ್ದಾನೆ. ರಾಜ್ಯ ಆಡ್ತಾ ಇದ್ದಾರೆ, ಗಮನವೆಲ್ಲ ರಾಮ ಬರ್ತಾನೆ ಬರ್ತಾನೆ, ಆ ಕಡೆನೆ ಗಮನ. ಇದೇ ಜೀವನದ ಕ್ರಮ. ನಿನ್ನೆ ಹೇಳಿದಂತೆ ದೇವರನ್ನ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಕರ್ತವ್ಯವನ್ನು ಪಾಲಿಸೋದೇ ನಿಜವಾದ ಕರ್ಮ ಯೋಗ. ಅದನ್ನ ಮಾಡ್ತಾ ಇದ್ದಾನೆ. ಮುಂದೆ ರಾಮದೇವರನ್ನ ಅಲ್ಲಿ ಇದ್ದ ಕಾಲಕ್ಕೆ ಒಂದು ಪ್ರಸಂಗ ನಡೆದಿದೆ. ಒಂದು ವಾಯಸ ಜಯಂತ ಅಂತಕ್ಕಂಥ ಇಂದ್ರ ಪುತ್ರ ಒಂದು ಕಾಗೆ ರೂಪದಲ್ಲಿ ಬಂದು ರಾಮಸೀತೆಯರು ಇದ್ದ ಕಾಲಕ್ಕೆ ಸೀತಾದೇವಿಯ ವಕ್ಷಸ್ಥರದಲ್ಲಿ ತನ್ನ ಕೊಕ್ಕನ್ನು ಹಾಕಿತಂತೆ. ತಕ್ಷಣ ರಾಮದೇವರು ಒಂದು ಹುಲ್ಲುಕಡ್ಡಿಯನ್ನು ತಗೊಂಡು ಪ್ರಯೋಗ ಮಾಡುತ್ತಾರೆ. ತಕ್ಷಣ ಹೊರಟೋಯ್ತದು, ತಾನು ಬದುಕಬೇಕು ಅಂತ ಹೇಳಿ ಬ್ರಹ್ಮಲೋಕಕ್ಕೆ ಹೋಯಿತು, ರುದ್ರದೇವರ ಬಳಿಗೆ ಹೋಯಿತು. ನನ್ನನ್ನು ಕಾಪಾಡಿ ಅಂತ ಹೇಳಿದರೆ ಸಾಧ್ಯ ಇಲ್ಲ ಅಂತ ಹೇಳಿದ ನೋಡಿ. ರಾಮ ಬಿಟ್ಟಿದ್ದು ಯಾವ ಬ್ರಹ್ಮಾಸ್ತ್ರವೂ ಅಲ್ಲ. ರಾಮ ಮುಟ್ಟಿ ಬಿಟ್ರೆ ತೇನ ವಿನಾ ತೃಣಮಪಿನ ಚಲತಿ. ದೇವರ ಅನುಗ್ರಹ ಮಾಡದೆ ಹೋದ್ರೆ ಹುಲ್ಲುಕಡ್ಡಿನೂ ಅಲುಗಾಡೋದಿಲ್ಲ. ದೇವರ ಅನುಗ್ರಹ ಮಾಡಿ ಬಿಟ್ಟು ಹುಲ್ಲುಕಡ್ಡಿ ಅಲುಗಾಡಿಸಕ್ಕೆ ಯಾರಿಗೂ ಆಗೋದಿಲ್ಲ, ಅದು ವಿಶೇಷ. ದೇವರು ಹುಲ್ಲುಕಡ್ಡಿ ಬಿಟ್ಟರೂ ಸಾಕು, ಅದು ಹೋಗಿ ಎಲ್ಲ ಜಯಂತನನ್ನ ಉಳಿಸಕ್ಕೆ ಸಮಸ್ಯೆ ಇಲ್ಲ ಅಂತ ಪ್ರಸಂಗ ಬಂದಿದೆ. ಆತ ಎಷ್ಟು ಯಾವ ದೇವತೆಯನ್ನು ಕೇಳಿದ್ರು ನಮ್ಗೆ ಆಗೋದಿಲ್ಲ ಅಂತ ಹೇಳಿಬಿಟ್ರಂತೆ. ಎರಡು ದೃಷ್ಟಿಯಿಂದ ಆಗೋದಿಲ್ಲ, ಶಕ್ತಿ ಇಲ್ಲ, ಮನಸ್ಸೂ ಇಲ್ಲ. ರಾಮದೇವರ ವಿರುದ್ಧ ಹೋಗೋ ನಮ್ಮ ಮನಸ್ಸೇ ನಮಗೆ ಇಲ್ಲವೇ ಇಲ್ಲ, ಶಕ್ತಿ ಸಾಮರ್ಥ್ಯವೂ ಇಲ್ಲ ಅಂತ ಹೇಳಿದಾಗ ಮತ್ತೆ ಬಂದು ಅವರೆಲ್ಲ ಅಭಿಪ್ರಾಯವನ್ನು ಹೇಳುತ್ತಾರೆ. ರಾಮನನ್ನೇ ಶರಣ ಹೋಗಬೇಕು, ಬೇರೆ ದಾರಿ ಇಲ್ಲ. ದೇವರನ್ನ ನಾವು ಆರಾಧನೆ ಮಾಡದ ಹೊರತು ಇನ್ನು ಯಾರ ಕಡೆ ಹೋದರೂ ಕೂಡ ನಿಜವಾದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅನ್ಯಥಾ ಶರಣಂ ನಾಸ್ತಿ ಅಂತ ಹೋದಾಗ ಮಾತ್ರ ಕಲ್ಯಾಣ. ಅವನು ಬಂದ, ಬೇಡಿಕೊಂಡ, ಕಷ್ಟ ರಾಮದೇವರು ಹೇಳುತ್ತಾರೆ, ನಾನು ಬಾಣ ಬಿಟ್ಟ ಮೇಲೆ ಆಯ್ತು, ಅದಕ್ಕೊಂದು ಗುರಿ ಇರಲೇಬೇಕು, ಆದ್ದರಿಂದ ನಿನ್ನ ಪ್ರಾಣದಾನ ಮಾಡ್ತೇನೆ, ಆದರೆ ಪೂರ್ತಿ ಬಿಡೋದಿಲ್ಲ ಅಂತ ಹೇಳಿ ಅವನ ಕಣ್ಣನ್ನು ತೆಗೆದುಬಿಟ್ಟಂತೆ. ಒಂದು ಕಣ್ಣಿಗೆ ಬಾಣ ಹೊಡಿತಾನೆ, ಆ ಹೋಗಿ ಬೀಳುತ್ತೆ, ಕಣ್ಣೋಯ್ತು. ಆ ಬರೀ ಕಣ್ಣು ಹೋಗಿದ್ದಲ್ಲ, ಅವತ್ತಿನಿಂದ ಎಲ್ಲಾ ಕಾಗೆಗಳ ಕಣ್ಣು ಹೊರಟೋಯ್ತಂತೆ. ಆಗ ದೇಶ ಎಷ್ಟೆಷ್ಟು ಇತ್ತು, ಎಷ್ಟೆಷ್ಟು ಕಾಗೆಗಳಿದ್ವು ಆ ಕಾಲಕ್ಕೆ, ಎಲ್ಲ ಕಾಗೆಗಳ ಕಣ್ಣು ಹೊರಟೋಯ್ತು. ಒಂದು ಕಣ್ಣು ಉಳ್ಕೊಳ್ಳುತ್ತಷ್ಟೆ, ಒಂದು ಒಕ್ಕಣ್ಣನಾಯ್ತು ಕಾಣ. ಕಾಗೆ ಅವತ್ತಿನಿಂದ ಒಂದು ಕಣ್ಣು ಮಾತ್ರ ಕಣಾಗಾಯ್ತಂತೆ. ಅಷ್ಟೇ ಅಲ್ಲ, ಭವಿಷ್ಯತಶ್ಚ ಏಕದೃಶ್ಚಕಾರ, ಮುಂದೆ ಹುಟ್ಟತಕ್ಕಂತಹ ಕಾಗೆಗಳೆಲ್ಲ ಒಂದೇ ಕಣ್ಣಿರ ಹಾಗಾಯ್ತಂತೆ. ಗೋಲಕ ಎರಡಿರುತ್ತೆ, ಕಣ್ಣೇನ ಎರಡು ಕಾಣುತ್ತೆ, ಕಾಣಿಸೋದು ಒಂದೇ. ಗೋಲಕ ಬೇರೆ, ಇಂದ್ರಿಯ ಬೇರೆ, ಕಾಗೆಗಳಿಗೆ ಒಂದೇ ಇಂದ್ರಿಯ ಬರ ಹಾಗೆ ಪರಮಾತ್ಮ ಮಾಡ್ತಾನೆ. ಅದಕ್ಕಾಗಿ ಕಣ್ಣು ಆಯ್ತು ಅಂದ್ರೆ ಒಂದು ಕಣ್ಣನ್ನು ಕಳ್ಕೊಳ್ಳ. ಶುಕ್ರಾಚಾರ್ಯ ಒಂದು ಕಣ್ಣು ಕಳೀತಾನೆ ವಾಮನ ರೂಪದಿಂದ, ಇಲ್ಲಿ ಇವರಿಗೆ ಒಂದು ಕಣ್ಣು ಕಳೀತಾನೆ. ಆತ ಶುಕ್ರ, ಈತ ಕಾಕ, ಇಷ್ಟೇ ವ್ಯತ್ಯಾಸ. ಈತ ಶಕ್ರನ ಮಗ, ಆತ ಶುಕ್ರ. ಶಕ್ರ ಅಂದ್ರೆ ಇಂದ್ರ, ಇಂದ್ರದೇವರ ಮಗನಾದ ಈತನ ಹೀಗಾಯ್ತು. ಅಲ್ಲಿ ಹೇಳ್ತಾರೆ, ಯಾತಕ್ಕೆ ಹೀಗಾಯ್ತು, ಇಂದ್ರದೇವರ ಮಗ ಅಂತೀರಿ, ಅವನಿಗೆ ಯಾಕೆ ಬುದ್ಧಿ ಬಂತು ಅಂದ್ರೆ, ಒಬ್ಬ ಅಸುರ ಇದ್ದ, ಕುರಂಗ ಅಂತ ಅವನ ಹೆಸರು, ಅವನ ಒಳಗೆ ಸೇರಿದ್ರಿಂದ ಅವನಿಗೆ ಸೀತಾದೇವಿ ಹತ್ರ ಹೋಗೋ ಒಳ್ಳೆ ಬುದ್ಧಿ ಬಂದಿದ್ದಕ್ಕೆ ಪುಣ್ಯ ಅದು. ಅವನು ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಅಸುರಾವೇಶ ಕಾರಣ. ಅಂದ್ರೆ ಎರಡಕ್ಕೂ ಕಾರಣ ಇದೆ, ಅಸುರಾವೇಶದಿಂದಾಗಿ ಹಾಗೆ ನಡ್ಕೊಂಡ, ಒಳ್ಳೆಯವನಾಗಿದ್ದಕ್ಕಂತಹ ವಿಶೇಷವಾದಂತಹ ಪ್ರೀತಿಗೂ ಪಾತ್ರನಾದ, ಕೊನೆಗೆ ಆ ಕುರಂಗನಿಗೆ ಆಶ್ರಯ ಯಾತ ಕೊಟ್ಟಿತ್ತು ಅಂತ ಕೇಳಿದರೆ, ಈ ಕಾಗೆ ರೂಪದಲ್ಲಿ ಹೋದ್ರೆ ಒಂದು ಭಾರಿ ಅನುಕೂಲ ಅಂತೆ. ಈ ಬಲಿಭುಕ್ ಅಂತ ಕಾಗೆ ಹೆಸರು, ಬಲಿನ್ ತಿನ್ನುತ್ತಂತದ್ದು, ಅದು ಕಾಗೆ ವೇಷ ಹಾಕೊಂಡು ಓಡಾಡ್ತಿದ್ದ ದೇವತೆ. ಅದನ್ನ ನೋಡಿದ್ರು ದೈತ್ಯರೆಲ್ಲ, ಹೋಗಿ ಇವರೆಲ್ಲ ಜಾಗ ಕೊಡು ಅಂತ ಕೇಳಿದರಂತೆ. ಇವರು ಜಾಗ ಕೊಟ್ರಂತೆ. ಜಾಗ ಕೊಟ್ಟಾಗ ದುಷ್ಟರಿಗೆ ಅವಕಾಶ ಕೊಟ್ರೆ ಏನೋ ಕೊಟ್ಟೆ ಕೊಡ್ತಾರು, ಹೆಚ್ಚಿಗೆ ಬಾಡಿಗೆ ಹೆಚ್ಚಿಗೆ ಅದೆಲ್ಲ ಕೊಡ್ತಾರೆ. ಮತ್ತೆ ಕೆಟ್ಟವರಿಗೆ ಮನೆಗೇನೆ ಕೊಟ್ಟುಬಿಟ್ರೆ ಅಡ್ವಾನ್ಸ್ ಜಾಸ್ತಿ ಕೊಡ್ತಾರೆ, ಮನೆ ಬಾಡಿಗೆ ಜಾಸ್ತಿ ಕೊಡ್ತಾರೆ, ಆ ತರ ತಮ್ಮ ಅನುಕೂಲ ಆಗುತ್ತೆ ಅಂತ ಹೇಳಿ. ದಸರಾ ವೇಷಕ್ಕೆ ಕೆಲವು ಗೊತ್ತಿಲ್ಲದೆ ಆಗೋದು ಒಂದು, ಗೊತ್ತಿದ್ದು ಕೊಡೋದು ಒಂದು. ಎಲ್ಲಾ ಕಾಗೆಗಳ ಕಣ್ಣಲ್ಲೂ ವಾಸ ಮಾಡಬೇಕು ಅಂತೇಳಿ ಶಿವನ ವರ ತಗೊಂಡು ಬರ್ತಾನೆ. ಈ ಮಧ್ಯೆ ಸುಮ್ಮನೆ ಎಂಟ್ರಿ ಆಗಲು ಸಾಧ್ಯ ಇಲ್ಲ, ಪರ್ಮಿಷನ್ ಲೆಟರ್ ತಗೊಂಡು ಬಂದ್ರೆ ಹಾಗೋ ಹಾಗೆ. ಶಿವನ ವರದಿಂದ ಎಲ್ಲಾ ಕಾಗೆಗಳ ಕಣ್ಣಲ್ಲಿ ಕೂಡಬೇಕು, ಕಾಗೆಗಳ ಕೆಟ್ಟ ಬುದ್ಧಿ ಬರಬೇಕು ಅಂತ ಕೆಲಸ ಮಾಡದ. ಅವರು ರಾಕ್ಷಸ ಸಾಯ್ಬೇಕೀಗ, ರಾಕ್ಷಸ ಕೂತಿದ್ದ ಎಲ್ಲ ಕಡೆ ಕೂತಿದ್ದ, ಕಣ್ಣಲ್ಲಿ ಮಾತ್ರ ಕೂತಿದ್ದ. ಆ ಕಣ್ಣು ಕಡಿಬೇಕೀಗ. ಒಂದು ಕಣ್ಣು ಹೋದ್ರೆ ಅವನಿಗೆ ರಾಕ್ಷಸ ಏನು ವರ ಕೇಳಿದ್ರಂತೆ, ಎಲ್ಲಿವರೆಗೂ ಕಾಗೆಗಳಿಗೆ ಎರಡು ಕಣ್ಣಿರುತ್ತೋ ಅಲ್ಲಿವರೆಗೂ ನಾವು ಬದುಕಿರಬೇಕು ಅಂತ ವರ ಕೇಳಿದ್ದ. ಆದ್ರಿಂದ ಎರಡು ಕಣ್ಣು ಕಡಿಬೇಕಾಗಿಲ್ಲ, ಈಗ ಎರಡು ಕಣ್ಣಿರೋವರೆಗೂ ಇವರು ಒಂದು ಕಣ್ಣು ಹೋದ್ರೆ ಅವನು ಹೋಗ್ಬಿಡ್ತಾರೆ. ಈ ಮತ್ತೆ ರಾಮದೇವ್ ಮಿನಿಮಮ್ ಎಷ್ಟು ಡ್ಯಾಮೇಜ್ ಮಾಡ್ತಾರೆ, ಎರಡು ಕಣ್ಣು ತೆಗಿಲಕ್ಕೆ ಹೋಗೋದಿಲ್ಲ. ಎರಡು ಕಣ್ಣಿರೋವರೆಗೂ ನಾವು ಬದುಕಿರಬೇಕು, ಒಂದು ಕಣ್ಣು ಹೋದ್ರೂ ಸಾಯ್ಬೇಕು. ಅದಕ್ಕೆ ರಾಮದೇವ್ ಒಂದು ಕಣ್ಣನ್ನು ತೆಗೆದ್ರು. ಮತ್ತೆ ಎಲ್ಲಾ ಕಡೆ ಕಣ್ಣ, ಎಲ್ಲಾ ಕಾಯಿಗಳ ಕಣ್ಣಲ್ಲಿ ಕೂತಿದ್ರಿಂದ ಎಲ್ಲಾ ಕಾಯಿಗಳ ಕಣ್ಣನ್ನು ತೆಗಿಬೇಕಾಯ್ತು. ಅವ್ರ ವರ ಇನ್ನಾಗಿತ್ತು ಅಂದ್ರೆ, ಎಲ್ಲಿವರೆಗೂ ಕಾಯಿಗಳು ಎರಡು ಕಣ್ಣಿರುತ್ತೋ ಅಂತ ಹೇಳಿದ್ರಿಂದ, ಮುಂದೇನಾದರೂ ಕಾಯಿಗಳು ಎರಡು ಕಣ್ಣಿಂದ ಹುಟ್ಟಿದ್ರೆ ಮತ್ತೆ ಈ ರಾಕ್ಷಸ ಮತ್ತೆ ಹುಟ್ಟುಬಿಡ್ತಿದ್ದ, ರಾಕ್ಷಸ ಮತ್ತೆ ಸೇರ್ಕೋತಾ ಇತ್ತ. ಅದಕ್ಕೆ ಎಂದೂ ಕಾಗೆಗಳು ಎರಡು ಕಣ್ಣಿರಲೇಬಾರದು ಅಂತ ರಾಮದೇವರು ಮಾಡಿದ್ರಂತೆ. ಇದನ್ನ ಮಾಡ್ಲಕ್ಕೆ ಮಾಡಿದ್ದೆಷ್ಟು, ರಾಮದೇವರು ಒಂದು ಹುಲ್ಲು ಕಡ್ಡಿ ಬಿಟ್ಟಿದ್ದಷ್ಟೇ. ಅಂದ್ರೆ ಅನಾಯಾಸದಿಂದ ಮಾಡ್ತಾರೆ. ಅದು ರಾಮಸ್ಯ ಅಕ್ಲಿಷ್ಟ ಕರ್ಮಣಃ ಅಂತ ಧನ್ವಂತೇವರು ಹೇಳುತ್ತಾರೆ. ಏನು ಕೆಲಸ ಮಾಡಿದ್ರೆ ರಾಮದೇವರು ಆಯಾಸವಿಲ್ಲದೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಒಳ್ಳೆ ದೊಡ್ಡ ದೃಷ್ಟಾಂತ. ರಾಮದೇವರು ಬಿಟ್ಟ ಹುಲ್ಲುಕಡ್ಡಿಯನ್ನು ಬ್ರಹ್ಮರುದ್ರಾದಿ ದೇವತೆಗಳು ಏನೂ ಮಾಡ್ಲಿಕ್ಕಾಗಲಿಲ್ಲ ಅಂತ ಹೇಳಿದ ಮೇಲೆ, ಹರಿರೇವ ಪರಹ ಹರಿರೇವ ಗುರು ಅನ್ನೋ ತತ್ವ ಸ್ಪಷ್ಟವಾದ ಮನಸ್ಸಿಗೆ ಬರುತ್ತೆ. ಇದು ಒಂದು ರಾಮ ಸೀತೆಯರು ಏಕಾಂತದಲ್ಲಿದ್ದಾಗ ಮಾತ್ರ ನಡೆದ ಘಟನೆ ಇರುವಂತ, ಇನ್ಯಾರು ಅಲ್ಲಿರಲಿಲ್ಲ. ಇದನ್ನು ತಿಳ್ಕೊಂಡ್ರೆ ಮುಂದೆ ಇದು ಯಾತಕ್ಕೆ ಉಪಯೋಗಕ್ಕೆ ಬರುತ್ತೋ ನಮಗೆ ಗೊತ್ತಾಗುತ್ತೆ. ಈ ಅತ್ಯಂತ ರಹಸ್ಯವಾಗಿ ನಡೆದಂತಹ ಘಟ್ಟ ಇದು. ಅಲ್ಲಿದ್ದಾಗಲೇ ಎಲ್ಲಾ ದೇವತೆಗಳು ಬಂದು, ಋಷಿಗಳು ಬಂದು ಪ್ರಾರ್ಥನೆ ಮಾಡುತ್ತಾರೆ. ರಾಮ ಇಲ್ಲಿರ್ತಕ್ಕಂಥ ಋಷಿಗಳಿಗೆ ಮುನಿಗಳಿಗೆಲ್ಲ ಈ ಮಹಾಪಾಪಿಗಳಾದ ರಾಕ್ಷಸರಿಂದಾಗಿ ತಪಸ್ಸು ಮಾಡೋದಕ್ಕೆ ಕಷ್ಟವಾಗಿದೆ. ಇಲ್ಲಿ ನೋಡುವಂತೂ ಮುಂದೆ ತೋರಿಸಿದರಂತೆ, ಅಸ್ಥಿ ಪಂಜರಗಳ ರಾಶಿಗಳು, ಅಸ್ಥಿ ಪಂಜರ ಸಾರಸಲ್ಲಿ ಒಟ್ಟು ಸೌದೆ ಒಟ್ಟದಾಗ ಒಟ್ಬಿಟ್ಟಿದ್ದಾರೆ ನಡಿ ಅಂತೇಳಿ. ಇದು ಯಾರ ಅಸ್ಥಿ ಪಂಜರ? ಋಷಿ ಮುನಿಗಳ ಅಸ್ಥಿ ಪಂಜರಗಳಂತೆ. ರಾಕ್ಷಸರವರು ರಕ್ತ ಮಾಂಸಗಳನ್ನು ತಗೊಂಡು ಅದನ್ನು ಆ ರೀತಿ ಬಿಟ್ಟಾಕಿರ್ತಾರೆ. ಇಷ್ಟು ಜನಗಳು ಋಷಿಗಳು ಮುನಿಗಳು ಸತ್ತು ಹೋಗಿದ್ದಾರೆ. ಈಗ ರಾಮಾಯಣದ ಕಥೆ ನಮಗೆ ಆಗ ಅರ್ಥ ಆಗ್ತದೆ. ಒಬ್ಬ ನರಹಂತಕ ಇದ್ರೆ ಎಷ್ಟು ಜನ ಯೋಚನೆ ಮಾಡ್ತಿರ್ತಾರೆ, ಎಷ್ಟು ಜನ ಇದ್ದಾರೆ ಅವರೆಲ್ಲ ಕೂಡ. ಅದು ಕೊಲ್ಲೋದು ಕೆಟ್ಟವನ್ನಾರನ್ನು ಕೊಲ್ಲೋದು, ಋಷಿ ಮುನಿಗಳನ್ನು ಆರಿಸಿ ಆರಿಸಿ ಕೊಂದಿದ್ದಾರೆ. ಅಷ್ಟು ಅವ್ರು ಹೆಮ್ಮೆ ಇದ್ದಾಗ ಲೆಕ್ಕ. ಅಷ್ಟು ಜನಕ್ಕೊಂದು ರಕ್ತ ಅಸ್ಥಿ ಪಂಜರದ ರಾಶಿ ಏರಿಸಿ ಬಿಟ್ರೆ ಮಹಾಪರಾಕ್ರಮಿಗಳು ಅಂತ ಅವರಲ್ಲೇ ಪ್ರಶಸ್ತಿ ತಗೊಳ್ಳುತ್ತೆ ರಾಕ್ಷಸರವರೆಲ್ಲ ಕೂಡ. ಇಂತಹ ರಾಕ್ಷಸರ ಸಂಹಾರ ಮಾಡದೆ ಹೋದರೆ ಋಷಿಗಳು ಹೇಗೆ ತಪಸ್ಸು ಮಾಡಬೇಕು? ರಾಮ ರಾಮದೇವರು ಬಂದಿದ್ದೆ ಅದಕ್ಕೆ, ತ್ರಿದಶ ಮುನಿಕೃತೇ ಅರಣ್ಯಮೇ ವಾವಿವೇಶ, ರಾಮದೇವರು ಹೊರಟಿದ್ದೆ ಅದಕ್ಕೆ. ಪ್ರಾರ್ಥನೆ ಮಾಡಿದ ತಕ್ಷಣ ರಾಮದೇವ್ ಮುಂದೆ ಹೋಗ್ತಾ ಇದ್ದಾರೆ. ಅದನ್ನೇ ಹೆಸರಿಗೆ ಅರಣ್ಯಕಾಂಡ, ಅರಣ್ಯಕ್ಕೆ ಹೋದಾಗೆ ಆಗುತ್ತೆ, ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ. ಭಾರಿ ವಿಷಯಗಳು ಅರಣ್ಯಕಾಂಡದೊಳಗೆ, ವಿಷಯಗಳ ಸುರಿಮಳೆ ಆಗುತ್ತೆ ಅದರೊಳಗೆ. ಅನೇಕ ವಿಚಾರಗಳು, ಹೋಗ್ತಿರಬೇಕಾದ್ರೆ ಕೊನೆಗೆ ಒಂದು ಪ್ರಸಂಗ ಬಂದಿದೆ ಅಲ್ಲಿ. ಅನಸೂಯಾದೇವಿಗೂ ಸೀತಾದೇವಿಗೂ ಭೇಟಿಯಾಯ್ತಂತೆ, ಇಬ್ರು ಸಂದರ್ಶನ, ಅವರಿಬ್ರು ಮಾತಾಡ್ಕೋತಾರೆ. ಆಗ ಸೀತಾದೇವಿ ತನ್ನ ಸ್ವಯಂವರದ ಕಥೆಯನ್ನು ಹೇಳುತ್ತಾರೆ. ಎಷ್ಟೋ ವಿಚಾರ ಆಚಾರ ಹೇಳಿದ್ದು ಇಲ್ಲಿ ಬರುತ್ತೆ. ಯಥೇಷ್ಟು ದಂಡಂ ಶತವನ್ಯು ಕುಂಜರ ಅಂತ ಅಲ್ಲಿ ಬಂದಿಲ್ಲ ಬಾಲಕಾಂಡದಲ್ಲಿ. ಅನಸೂಯ ಮುಂದೆ ಸೀತಾದೇವಿ ಹೇಳ್ಬೇಕಾದ್ರೆ ಮಾತನ್ನು ಹೇಳುತ್ತಾರೆ. ಅದು ಎಷ್ಟು ಪ್ರಾಮಾಣಿಕವಾದ ಬರವಣಿಗೆ ಅಂತ ಹೇಳೋದಕ್ಕೆ ಸಾಕ್ಷಿ. ಏನೇನು ನಡೀತು ಅಂತ ಸೀತಾದೇವಿ ಮಾತಲ್ಲಿ ಕೇಳಿದಾಗ ಸ್ವಯಂವರವನ್ನ ಸೀತಾ ಸ್ವಯಂವರ ಅಂದರೆ ಆಕೆಗಿಂತ ಹೆಚ್ಚು ಅಧಿಕೃತ ಯಾರು ಹೇಳ್ತಾರೆ? ಅನಸೂಯ ಮುಂದೆ ಹೇಳಿದ್ರು. ಅನಸೂಯೆಗೆ ಸೀತೆಯ ಬಾಯಿಂದಲೇ ಸೀತಾ ಕಲ್ಯಾಣ ಕೇಳಿದ ಪುಣ್ಯ ಬಂತಿ ಮತ್ತೆ. ಅನಸೂಯ ಮಹಾಪತಿವ್ರಾತಿ ಆಗಿದ್ದಕ್ಕೆ ಸಾರ್ಥಕವಾಯಿತು. ಮಹಾಲಕ್ಷ್ಮೀನಾರಾಯಣ ಇದ್ದಲ್ಲಿಗೆ ಒಂದು ದರ್ಶನ ಕೊಟ್ಟರಲ್ಲ, ಅದೇ ಪಾತಿವ್ರತ್ಯದ ಫಲ. ಜಗತ್ಪತಿ ಅನುಗ್ರಹ ಮಾಡಲಿ ಅಂತಾನೆ ಪತಿವ್ರತಿ ಆಗೋದು. ಜಗತ್ಪತಿಯಾದ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಬೇಕು ಅಂತಾನೆ ಪಾತಿವೃತ್ಯಾದ ಎಲ್ಲ ಧರ್ಮಗಳ ಉದ್ದೇಶವೇ ಅದು. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಅದೇ ಮಾತು ಎಲ್ಲ ಹೇಳಿದ್ರಂತೆ. ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಪ್ರಸಂಗ ನಡೆದಿದೆ. ಮತ್ತೆ ಒಂದು ಸೀತಾದೇವಿ ರಾಮದೇವರು ಬಿಲ್ಲು ಹಿಡ್ಕೊಂಡು ಓಡಾಡ್ತಿದ್ದ ಕಾಲಕ್ಕೆ ಒಂದು ಪ್ರಸಂಗ ಬಂದಿದೆ. ಅಲ್ಲಿ ಬಿಲ್ಲು ಒಂದು ವಿಚಿತ್ರವಾದ ಬಿಲ್ಲು ಸಿಗುತ್ತೆ. ಅಗಸ್ತ್ಯ ಮುನಿಗಳು ಸಿಕ್ಕು ರಾಮದೇವರಿಗೆ ಶಾರ್ಗಧನಸ್ಥನ ಸಮರ್ಪಣೆ ಮಾಡಿದರು. ಅದು ಸಾಕ್ಷಾತ್ ದೇವರಿಂದ ಇಂದ್ರದೇವರು ಕೊಡಲ್ಪಟ್ಟಿತ್ತು. ಇಂದ್ರದೇವರು ಅಗಸ್ತ್ಯ ಮುನಿಗಳಿಗೆ ಕೊಟ್ಟು, ಅದು ನಾರಾಯಣ ಧನಸ್ಸು, ಶಾರ್ಗ ಧನಸ್ಸೇನೆ, ನೀವಿದನ್ನ ನನ್ನ ರಾಮರೂಪಕ್ಕೆ ಕೊಡಿ ಎಂದು ಕೊಟ್ಟಿರುತ್ತಾರೆ. ಇಂದ್ರದೇವರಿಂದ ಅಗಸ್ತ್ಯ ಮುನಿಗಳಿಗೆ ಬಂದು, ಅಗಸ್ತ್ಯ ಮುನಿಗಳು ಆಶ್ರಮದಲ್ಲಿ ಇದ್ದಾಗ ರಾಮದೇವರ ಅಲ್ಲಿಗೆ ಬಂದಾಗ ಅಗಸ್ತ್ಯರು ಅದನ್ನ ರಾಮಾರ್ಪಣ ಅಂತ ಒಪ್ಪಿಸ್ತಾರೆ. ಅವರಲ್ಲಿ ಇದ್ದಿದ್ದು ಉಪಯೋಗಿಸಕ್ಕಲ್ಲ, ದೇವರಿಗೆ ಕೊಡ್ಲಿಕ್ಕಷ್ಟೇ. ಇವತ್ತು ಯಾವ್ದೋ ಹೂವಿದೆ, ನಾವು ಉಂಡ್ಕೊಳ್ಳಕ್ಕಲ್ಲ, ಮೊದಲು ದೇವರಿಗೆ ಹಾಕಬೇಕು ಅದನ್ನ, ಆಮೇಲೆ ಪ್ರಸಾದ ಅಷ್ಟೇನೆ. ನೇರವಾಗಿ ಯಾವ ಪದಾರ್ಥ ಉಪಯೋಗಿಸೋಕ್ಕೂ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅಗ್ರ ಪೂಜೆ ಅಂದ್ರೆ ಭಗವಂತನಿಗೆ ಮಾತ್ರ ಆಗಬೇಕು. ಇದು ಮಾತ್ರ ದೇವರದೇ ಸನಸ್ಸು, ಯಾರು ಮುಟ್ಟಾಗಿಲ್ಲ ಅದನ್ನ. ಕೃಷ್ಣ ರಾಮದೇವರಿಗೆ ಒಪ್ಪಿಸಿದ್ರಂತೆ, ರಾಮದೇವರು ತಗೊಂಡ್ರಂತೆ. ಇದು ಭಾರಿ ವಿಶೇಷ. ಮೂಲ ರೂಪದ ಧನಸ್ಸದು ರಾಮದೇವರ ಕೈಯಲ್ಲಿ ಕೊಟ್ಟು ಹಿಡ್ಕೊಂಡು ಓಡಾಡ್ತಿದ್ದಾರೆ ರಾಮದೇವರು. ಅಂದ್ರೆ ಮೂಲ ರೂಪದ ಶಕ್ತಿಗೂ ಅವತಾರ ರೂಪದ ಶಕ್ತಿಗೂ ಏನೂ ವ್ಯತ್ಯಾಸವಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಕೃಷ್ಣಾವತಾರದಲ್ಲಿ ಕಿರೀಟ ತಲೆ ಮೇಲೆ ಹಾಕಿದಾಗ ತತ್ತುಲ್ಯ ಮಾಸಿ ತಸ್ಯ ರೂಪೇಶ್ವ ಭೇದ, ಆ ಕೃಷ್ಣನ ಸರಿಯಾಗಿ ಕಿರೀಟ ಹೊಂದ್ಕೊಂಡಿತಂತೆ. ಇಲ್ಲಿ ಧನಸ್ಸು ಸರಿಯಾಗಿ ರಾಮದೇವರಿಗೆ ಹೊಂದ್ಕೋತಾ ಇದೆ. ಅಂದ್ರೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಆದ್ದರಿಂದ ರಾಮನೇ ಕೃಷ್ಣ, ರಾಮನೇ ನಾರಾಯಣ, ನಾರಾಯಣನೇ ರಾಮ, ಪೂರ್ಣಮದ ಪೂರ್ಣಮಿದಂ ಅನ್ನೋ ತತ್ವ ಮನವರಿಕೆಯಾಯಿತು. ರಾಮದೇವರು ಧನಸ್ಸು ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಆಗ ಸೀತಾದೇವಿಯನ್ನು ಕೇಳಿದರಂತೆ, ರಾಮ ನಿನ್ನ ನಾನು ಉಪದೇಶ ಮಾಡಲಿಕ್ಕೆ ಹೊರಟಿಲ್ಲ, ಒಂದು ಮಾತು ಹೇಳುತ್ತೇನೆ, ಸ್ಮಾರ ಏ ಅಂತ ಹೇಳಿದಂತೆ, ಒಂದು ಜ್ಞಾಪಕ ಮಾಡ್ತೇನೆ ಅಂತ ಹೇಳುತ್ತಾಳೆ. ಏನು ಅಂದ್ರೆ, ಒಬ್ಬ ರಾಕ್ಷಸ ಇದ್ದ, ಅವನ ತಪಸ್ ಮಾಡ್ತಾ ಇದ್ದ. ಬಾಯಿ ಭಯ, ರಾಕ್ಷಸರ ತಪಸ್ಸು ಅಂದ್ರೆ ಲೋಕಕ್ಷಯಕ್ಕೆ, ಬೇರೆ ಇನ್ನೇನು ಇಲ್ಲ. ಅವನ ತಪಸ್ಸನ್ನು ಹೇಗಾದರೂ ಕೆಡಿಸಬೇಕು ಅಂತ ಯೋಚನೆ ಮಾಡಿದರು. ಆಗ ಇಂದ್ರದೇವರು ಅಲ್ಲಿಗೆ ಬಂದರಂತೆ. ಬಂದು ಬೇರೆ ಒಬ್ಬ ಬ್ರಾಹ್ಮಣನ ವೇಷ ಹಾಕೊಂಡು ಬಂದು ಕೊಟ್ಟರು, ನೋಡು ನನ್ನ ಹತ್ರ ಖಡ್ಗ ಇದೆ, ತುಂಬಾ ಅಮೂಲ್ಯವಾದ ಖಡ್ಗ ಇದು, ನಾನು ಎಲ್ಲೋ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಇಟ್ಕೊಳ್ಳೋಕೆ ನನಗೆ ಅವಕಾಶ ಇಲ್ಲ, ನಾನು ಬರೋವರೆಗೂ ನೀನೇ ಇಟ್ಕೊಂಡಿರು ಅಂತ ಖಡ್ಗ ಇಟ್ರಂತ ಅವನ ಹತ್ರ. ನಾನು ಬಂದ್ಮೇಲೆ ವಾಪಸ್ ಕೊಟ್ರೆ ಸಾಕು ಅಂತ ಹೊರಟು ಹೋಗ್ಬಿಟ್ರಂತ ಕೊಟ್ಟು. ಅವನೇನ್ ಮಾಡಿದನಂತೆ, ಹತ್ರ ಇಟ್ಕೋತಾನೆ ಖಡ್ಗನ. ಸ್ವಲ್ಪ ದಿವಸ ಆಯ್ತು, ಖಡ್ಗ ನೋಡಿ ನೋಡಿ ಮನಸ್ಸು ಆ ಕಡೆ ಎಳಿಲಕ್ಕೆ ಶುರುವಾಯ್ತು. ಒಂದು ಸ್ಮೆಲ್ಗೆ ತೆಗೆದಾಡನ, ನೋಡ ಓಪನ್ ಮಾಡೋಣ ಅಂತ ಅನಿಸ್ತವನಿ. ತೆಗೆದು ನೋಡಿದ, ಮತ್ತೆ ಇಟ್ಟ, ಅವ್ರ ಜೀವನ ಇಲ್ಲಿಲ್ಲ. ಮತ್ತೆ ತೆಗೆದ, ಅವನು ಹೀಗೆ ಹೀಗೆ ಮಾಡಕ್ ಶುರು ಮಾಡಿದ. ಅದರ ಏನು ಭಾರಿ ಹೊಳಿತಾ ಇದೆ ಅಂತೇಳಿ ಶುರು ಮಾಡಿದ. ನನಗೆ ಎಲ್ಲೆಲ್ಲೋ ಹೊಡೆದ, ಅಭ್ಯಾಸ ಆಯ್ತು. ಅದನ್ನ ಲೋಕಕಂಟಕರ ಯಾರ್ಯಾರು ಕೊಲ್ಲೋಕ್ ಶುರು ಮಾಡಿಬಿಡ್ತಾನೆ. ಮಹಾಪಾಪಿಯ ತಪಸ್ ಹೋಗ್ಬಿಡ್ತೀವಿ ಗಳಿಗೆ, ಮಹಾರಾಕ್ಷಸನ ಮಹಾಪಾಪಿಯಾಗಿ ಮುಂದೆ ಸತ್ತು ಹೋಗ್ಬಿಡ್ತಾನೆ. ಈ ಕಥೆ ಯಾತಕ್ಕೆ ಹೇಳ್ತೇನೆ ರಾಮ ಅಂದ್ರೆ, ಸೀತಾದೇವಿ ಹೇಳುತ್ತಾರೆ, ಆ ಖಡ್ಗ ಸುಮ್ಮನೆ ಇತ್ತು, ಅದನ್ನು ನೋಡಿ 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 ಏನಾಯ್ತು ಅವನಿಗೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಗೀತಾ ಶ್ಲೋಕ ಒಳ್ಳೆ ದೃಷ್ಟಾಂತ ಇದೆ. ಆ ಧನುಸ್ತನ ಹತ್ರ ಇಟ್ಕೊಂಡು ಖಡ್ಗ ಇಟ್ಕೊಂಡು ಕೊನೆಗೆ ಆಗಿದ್ದೇನೋ, ಅವನ ನಾಶವನ್ನೇ ಹೊಂದಿಬಿಟ್ಟ. ಅದಕ್ಕೆ ನೀನು ಯಾವಾಗ ಧನಸ್ಸು ಇಟ್ಕೊಂಡು ಓಡಾಡ್ತಿದ್ದೀಯಲ್ಲ, ನಾನು ಪ್ರಾರ್ಥನೆ ಮಾಡ್ತೇನೆ, ಭಾರಿ ಅಪಾಯ ಅಲ್ಲವೇ ಅಂತ ಕೇಳಿದ್ರಂತೆ. ಇದು ಬಹಳ ಮುಖ್ಯವಾದ ಮಾತು, ಸೀತಾದೇವಿಯ ಮಾತಿದ್ರು. ತಕ್ಷಣ ರಾಮದೇವರು ಹೇಳಿದ್ರಂತೆ, ಸೀತಾ ಅವನ ಅಯೋಗ್ಯ, ಅವನ ಹತ್ರ ಇಟ್ಕೊಂಡ, ಅದಕ್ಕೆ ಅವನಿಗೆ ಅದು ದಕ್ಕಲಿಲ್ಲ, ಅವನು ಹಾಳಾಗಿ ಹೋಗಿಬಿಟ್ಟ. ಆದ್ರೆ ನಾವು ಕ್ಷತ್ರಿಯರು, ಕ್ಷತ್ರಿಯರ ಧಾರ್ಯತೆ ಚಾಪಃ ನಾರ್ಥ ಶಬ್ದೋ ಭವೇದಿತಿ, ರಾಮದೇವರ ಮಾತು. ಕ್ಷತ್ರಿಯರು ಬೆಲ್ಲು ಬಾಣ ಯಾಕೆ ಹಿಡ್ಕೋತಾರೆ ಅಂದ್ರೆ, ದುಃಖಿಗಳ ದುಃಖ ಪರಿಹಾರ ಮಾಡಲಿಕ್ಕೆ ಹೊರತು ಒಳ್ಳೆಯವರು ಹೊಡಿಲಿಕ್ಕಲ್ಲ. ಅದಕ್ಕೆ ಹೇಳ್ತಾರೆ, ಅಯೋಗ್ಯರಲ್ಲಿ ಶಸ್ತ್ರ ಸಿಕ್ಕೋದು ಬೇರೆ. ಇವತ್ತು ಕಳ್ಳರಲ್ಲಿ ಶಸ್ತ್ರ ಇದ್ರೆ ಭಾರಿ ಡೇಂಜರಸ್, ಪೊಲೀಸರಲ್ಲಿ ಇಲ್ಲದೆ ಹೋದ್ರೆ ಡೇಂಜರಸ್, ಬರೀ ಕೈ ಬಂದು ಏನ್ ಮಾಡ್ಬೇಕು ಅವನ್ನ, ಅವರ ಗನ್ ಇದ್ಬಿಟ್ಟು ಭಾರಿ ಖುಷಿ ಆಗ್ತದೆ, ನಮ್ಮ ಕಾಪಾಡ್ತಾನೆ ವಿಶ್ವಾಸ ಬರುತ್ತೆ. ಕ್ಷತ್ರಿಯರಲ್ಲಿ ಶಸ್ತ್ರ ಇರೋದು ಯೋಗ್ಯ, ಬೇರೆಯಲ್ಲಿರೋದು ಅಯೋಗ್ಯ, ಆದ್ದರಿಂದ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿದಾಗ ಸೀತಾದೇವಿ ಆಗಿದ್ರೆ ಸರಿ ಎಂದರಂತೆ. ಈ ಮಾತು ಸೀತಾದೇವಿ ಸರ್ವಜ್ಞರು, ರಾಮ ಸರ್ವಜ್ಞ, ಇಬ್ಬರಲ್ಲೂ ಏನು ವಿವಾದದ ಪ್ರಶ್ನೆ ಇಲ್ಲ. ಗಂಡ ಮಾಡೋ ಕೆಲಸಗಳನ್ನು ಹೆಂಡತಿ ಹೇಗೆ ವಾಚ್ ಮಾಡಬೇಕು ಅಂತ ಸೀತಾದೇವಿ ತೋರಿಸಿಕೊಡ್ತಾರೆ. ಹೆಂಡತಿ ಹೇಗೆ ವಾಚ್ ಮಾಡ್ಬೇಕು ಗಂಡನನ್ನ ಇಟ್ಕೊಂಡು ಓಡಾಡ, ಬರೀ ಏನು ಶತ್ರ ಇಟ್ಕೊಂಡಿದ್ದಕ್ಕೆ ಹಾಗೆ ಮಾಡಿದ್ರೆ, ಏನೋ ಇಟ್ಕೊಂಡು ಓಡಾಡ್ತಿರ್ತಾನೆ ಪಾತು, ಬಾಟ್ಲಿ ಇಟ್ಕೊಂಡು ಓಡಾಡ್ತಿರ್ತಾನಲ್ಲ, ಎಷ್ಟು ಹುಷಾರಾಗಿರ್ಬೇಕು. ಒಬ್ಬ ಪತಿವ್ರತ್ಯ ಧರ್ಮವನ್ನು ಸೀತಾದೇವಿ ತೋರಿಸ್ತಾರೆ. ಗಂಡ ಹೇಳಿದ ಹಾಗೆ ಮಾಡಿದ್ರೆ ಪತಿವ್ರತ್ಯವಲ್ಲ, ಗಂಡನಿಗೆ ಒಳ್ಳೆ ಹಾಗಾಗಿ ಮಾಡಿದ್ರೆ ಪತಿವ್ರತ. ಇವತ್ತು ಮಕ್ಕಳಿಗೆ ಸರಿಯಾಗಿ ನೋಡ್ಕೊಂಡು ಕೇಳಿದ್ದೆಲ್ಲ ಕೊಟ್ಟರೆ ಬೇಡ ಕೇಳ್ತಾನೆ, ಬಾಡಿ ಇಟ್ಕೊಂಡು ಸತ್ತು ಹೋಗ್ತಾನೆ ಅಷ್ಟೇನೆ. ಅದು ಟಿಕ್ಕೊಂಡು ಕೇಳಿಕೊಳ್ಳಕ್ಕಾಗತ್ತಾ? ಅವನು ಕೇಳೋದನ್ನು ಕೊಡಬೇಕಾದನ್ನು ಕೊಟ್ಟು ಕೊಡಬಾರದನ್ನು ಕೊಡದೆ ಹೋದ್ರೆ ಕೈಲಿದ್ರೆ ಕಿತ್ಕೋಬೇಕದನ್ನ. ಆಗ ಒಳ್ಳೆಯ ಪೋಷಕನಾಗ್ತಾನೆ, ತಂದೆ ಆಗ್ತಾನೆ, ಹೆಂಡತಿ ಹಾಗೇನೆ. ಗಂಡನನ್ನು ಸನ್ಮಾರ್ಗದಲ್ಲಿ ಹಾಕಬೇಕು. ಅದಕ್ಕೆ ಪತಿ ಭಾಗವತರು ಹೇಳ್ತಾರೆ, ಗುರುರನ ಸಸ್ಯಾತ್ ಸ್ವಜನೋನ ಸಸ್ಯಾತ್ ಅಂತ ಹೇಳಬೇಕಾದ್ರೆ, ಅವನು ಯಾವುದೇ ವ್ಯಕ್ತಿ ಸಾರ್ಥಕವಾದ ಹೆಸರು ಹೊಂದಬೇಕಾದ್ರೆ ಹಾಗಿರಬೇಕು. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡೆಗೆ ಬೆತ್ತ ಹಿಡಿಸಿದ ಲಯ್ಯ ಅನ್ನ ಹಾಗೆ ಒಳ್ಳೆ ಮಾರ್ಮಿಕವಾದ ಮಾತದು. ಸೀತಾದೇವಿ ಪಾತಿ ಸ್ತ್ರೀ ಧರ್ಮವನ್ನು ತೋರಿಸಿದ ಘಟ್ಟ ಅದು. ರಾಮದೇವರು ಏನ್ ಮಾಡಿದ್ರು? ಸುಮ್ಮನೆ ಕೊಡೋದು ಬೈಲಕ್ಕೆ ಹೋಗಲಿಲ್ಲ, ಸಮಾಧಾನದ ಕಡೆ ಉತ್ತರ ಕೊಡ್ತಾರೆ. ಸರಿಯಾದ ಪ್ರಶ್ನೆ ಕೇಳಿದಾಗ ಸರಿಯಾದ ಉತ್ತರ ಕೊಟ್ಟು ಕನ್ವಿನ್ಸ್ ಮಾಡಬೇಕೆ ಹೊರತು ನೀವೆಲ್ಲ ಬಾಯಿ ಬಿಡಬಾರದು. ಬಾಯಿ ಬಿಡ್ಲಕ್ಕೆಲ್ಲ ಮನೇಲಿ ಇಟ್ಕೊಂಡಿರೋದು ಏನ್ ಮಾಡಬೇಕು? ಅದಕ್ಕೆ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ, ಒಳ್ಳೆ ರೀತಿಯಲ್ಲಿ ರಾಮದೇವರು ತಿಳಿಸಿಕೊಡುತ್ತಾರೆ. ಇದು ಒಂದು ಮುಖ. ಇದು ಇನ್ನೊಂದು ಕಡೆಗೆ ಶಸ್ತ್ರ ಇಟ್ಕೊಂಡ್ರೆ ಅಪಾಯ ಉಂಟು, ಅದಕ್ಕೆ ಸರ್ಕಾರ ಏನ್ ಮಾಡಿದೆ ಗೊತ್ತೇನು? ಶಸ್ತ್ರ ಇಟ್ಕೊಂಡಾಗ ಇಲ್ಲ ಲೈಸೆನ್ಸ್ ತ ಗುಡದ ಇಟ್ಕೊಂಡು ಲೈಸೆನ್ಸ್ ಬೇಕು, ಇಟ್ಕೋಬೇಕಾದ್ರೆ ಲೈಸೆನ್ಸ್ ಹಾಗೆ ಇಟ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದಕ್ಕೆ ಅರೆಸ್ಟ್ ಮಾಡ್ತಾರೆ. ಏನು ಸುಮ್ಮನೆ ಇಟ್ಕೊಂಡಿರ್ತೇವೆ, ಸುಮ್ಮನೆ ಇಟ್ಕೊಂಡಿರ್ತೀವಿ ಹಾಗಿದ್ರೆ ಅಂತ ಕೇಳುತ್ತಾರೆ. ಆದ್ರಿಂದ ಹತ್ರ ಇಟ್ಕೊಳ್ಳಾಕಿ ಎಲ್ಲರಿಗೂ ಇಲ್ಲ. ಇದು ಇನ್ನೊಂದು ವ್ಯವಸ್ಥೆ. ಶಸ್ತ್ರ ಇಟ್ಕೊಳ್ಳೋಕೆ ಒಂದು ಅರ್ಹತೆ ಬೇಕು, ಅನರ್ಹ ಇಟ್ಕೊಂಡ್ರೆ ಅಪಾಯ ಉಂಟು ಅಂತ ತೋರಿಸ್ತಾ ಇದ್ದಾರೆ. ಇನ್ನು ಸೂಚನೆ ಮುಂದೇನು ಅಂತ ಕೇಳಿದರೆ, ಶಸ್ತ್ರ ಹೇಗೆ ಯೋಗ್ಯನಷ್ಟೇ ಇಟ್ಕೊಳ್ಳೋಕೆ ಸಾಧ್ಯನೋ, ಶಾಸ್ತ್ರ ಇಟ್ಕೊಳ್ಳೋದಕ್ಕೆ ಅಧಿಕಾರ ಬೇಕು ಅಂತ ಮುಂದೆ ತೋರಿಸ್ತಾರೆ. ಶಸ್ತ್ರ ಇಟ್ಕೊಳ್ಳೋ ಅಧಿಕಾರ ಅವರಿಗೆ ಹೇಗೋ, ಶಾಸ್ತ್ರ ಇಟ್ಕೊಳ್ಳೋ ಅಧಿಕಾರನೂ ಉಂಟು. ಶಾಸ್ತ್ರವನ್ನ ಇಟ್ಕೊಳ್ಬೇಕಾದ್ರೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ, ಅವನಿಗೆ ಶಮದವಾದಿ ಸಂಪತ್ತಿ ಯಾರಿಗಿಲ್ಲ,